సత్యం సత్యం పునఃసత్యం విష్ణుతీర్థ ప్రసాదత సర్వే కామా భవంతేవ శపథో బింబసన్నిధౌ శ్రీకృష్ణాత్. ఇల్లి బుద్ధితత్వ కార్యాలను తెలుసుకొడతారు. బుద్ధితత్వ కార్యాణి, ಬುದ್ಧಿಯಿಂದ ಆಗತಕ್ಕಂಥ ಕಾರ್ಯಗಳೇನು ಅಂತ ಹೇಳ್ತಾರೆ. ಇಂದ್ರಿಯೈಹಿ ದ್ರವ್ಯ ಸ್ಫುರಣೇ ಸತಿ ಜಾಯಮಾನಂ ವಿಶೇಷ ಜ್ಞಾನಂ ಸ್ಥಿರ ಸಂಶಯ ವಿಪರ್ಯಯ ನಿಶ್ಚಲ ಚಂಚಲ ಸ್ಮೃತಿ ಅಜ್ಞಾನಂ ಚ ಇತ್ಯಾದೀನಿ. ಏನೇನು ಬರುತ್ತೆ ಅಂದರೆ ಇಂದ್ರಿಯಗಳು, ಇಂದ್ರಿಯಗಳಿಂದ ಪದಾರ್ಥದ ಸನ್ನಿಕರ್ಷ ಅಂದರೆ ಪದಾರ್ಥಕ್ಕೆ ಇಂದ್ರಿಯಗಳ ಸ್ಪರ್ಶ ಆದಾಗ ಕಣ್ಣು ಪದಾರ್ಥಕ್ಕೆ ಸೇರಿತು, ಕೈ ಪದಾರ್ಥಕ್ಕೆ ಸೇರಿತು, ಅಂಥ ಕಾಲಕ್ಕೆ ವಿಶೇಷ ಜ್ಞಾನ ಹುಟ್ಟುತ್ತೆ. ಅದು ಸ್ಥಿರವಾದ ಜ್ಞಾನ ಬರಬಹುದು, ಸಂಶಯ ಬರಬಹುದು, ವಿಪರ್ಯಯ ಅಂದರೆ ವಿಪರೀತ ಜ್ಞಾನ ಬರಬಹುದು, ಅಂತಹ ಚಂಚಲವಾದ ಸ್ಮೃತಿ ಬರಬಹುದು, ನಿಶ್ಚಲವಾದ ಸ್ಮೃತಿ ಬರಬಹುದು, ಅಜ್ಞಾನವೂ ಬರಬಹುದು. ಇವೆಲ್ಲವೂ ಕೂಡ ಬುದ್ಧಿತತ್ವದ ಕಾರ್ಯಗಳೇ. ಬುದ್ಧಿ ಮನಸ್ಸಿನ ಮೂಲಕ ವಿಶೇಷವಾಗಿ ಅಂದರೆ ಇಂದ್ರಿಯಗಳ ಮೂಲಕ ದ್ರವ್ಯಗಳ ಸಂಪರ್ಕ ಬಂದಾಗ ಬರುವಂಥದ್ದು ಇದೆಲ್ಲ ಕೂಡ ಬುದ್ಧಿತತ್ವದಿಂದ. ಇಲ್ಲಿ ತತ್ರ ಇಂದ್ರಿಯೈಹಿ ದ್ರವ್ಯ ಸ್ಫುರಣ ರೂಪಂ ಯತ್ ಸಾಮಾನ್ಯಂ ಜ್ಞಾನಂ ತತ್ ಮನೋಜಂ. ಇಂದ್ರಿಯಗಳಿಂದ ದ್ರವ್ಯದ ಅಂದರೆ ಅಂಟು ಬಂದಾಗ ದ್ರವ್ಯದ ಒಂದು ಜ್ಞಾನ ಬರ್ತಾ ಇರುತ್ತೆ, ಸಾಮಾನ್ಯ ಜ್ಞಾನ ಬರುತ್ತೆ, ಅದು ಮನಸ್ಸಿನಿಂದ ಬರುವಂಥದ್ದು. ಇಲ್ಲೆಲ್ಲ ಕಡೆ ಕೂಡ ಪ್ರದ್ಯುಮ್ನನ ರೂಪಗಳನ್ನು ಚಿಂತನೆ ಮಾಡಬೇಕು. ಇಲ್ಲಿ ಮನಸ್ಸಿನಿಂದ ಬರತಕ್ಕಂಥದ್ದೇನು, ಬುದ್ಧಿಯಿಂದ ಬರತಕ್ಕಂಥದ್ದೇನು ಅಂದರೆ ಎದುರಿಗೆ ನೀರಿದೆ, ಅದು ನೀರಾ ಅಲ್ಲ ಅಂತ ನಿಶ್ಚಯವಿಲ್ಲ, ಆದರೆ ಅದನ್ನು ನೋಡಿದಾಗ ನೀರು ಅನ್ನಿಸ್ತಾ ಇದೆ. ಮರಳುಭೂಮಿಯಲ್ಲಿ ನೀರಂತೆ ಕಾಣುತ್ತೆ. ಹಾಂ, ನೀರಂತೆ ಕಂಡದ್ದು ಮನಸ್ಸಿಗೆ, ಆದರೆ ಅದು ನೀರಲ್ಲ. ಆದರೆ ಹೋಗಿ ಅದನ್ನು ಚೆನ್ನಾಗಿ ನೀರು ಕುಡಿದಾಗ ನಿಶ್ಚಯ ಆಗುತ್ತಲ್ಲ, ಅದು ಬುದ್ಧಿಯಿಂದ ಬರತಕ್ಕಂಥದ್ದು. ಬುದ್ಧಿಯಿಂದ ಬರುವ ಜ್ಞಾನ ಮನಸ್ಸಿನಿಂದ ಬರುವಂಥದ್ದು ಅಂತ ಎರಡು ರೀತಿ. ಯಾವುದು ಕಾರಣ? ಇಂದ್ರಿಯ ದೋಷ ಕಾರಣ, ಪದಾರ್ಥ ದೋಷ ಕಾರಣ, ನಾನಾ ದೋಷ ಕಾರಣ. ಚೂರ್ವಾಗಿ ಇಂದ್ರಿಯಗಳು ಎರಡು ರೀತಿ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಅಂತ ಎರಡು ರೀತಿ. ಇದರಲ್ಲಿ ಜ್ಞಾನೇಂದ್ರಿಯ ಪ್ರೇರಕತ್ವಾತ್ ಜ್ಞಾನಶಕ್ತಿ ಬುದ್ಧೇ ಉಮಾಯಾಹ. ಜ್ಞಾನೇಂದ್ರಿಯಗಳೆಲ್ಲ ಕೂಡ ಉಮಾದೇವಿ ಹಿಡಿತದಲ್ಲಿರುತ್ತೆ, ಎಲ್ಲ ಜ್ಞಾನೇಂದ್ರಿಯಗಳು. ಆ ಎಲ್ಲ ಜ್ಞಾನೇಂದ್ರಿಯಗಳಿಗೆ ಪ್ರೇರಕರಾದವರು ಯಾರು? ಉಮಾದೇವಿ, ಬುದ್ಧಿಯಲ್ಲಿರತಕ್ಕಂಥವನು. ಇನ್ನ ಇಡೀ ಒಂದೊಂದು ಜ್ಞಾನೇಂದ್ರಿಯದಲ್ಲಿರುವವರು ಬೇರೆ 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 ಇದ್ದಾರೆ. ಇಡೀ ಎಲ್ಲ ಜ್ಞಾನೇಂದ್ರಿಯಗಳಿಗೂ ನಿಯಾಮಕರಾದವರು ಉಮಾದೇವಿ, ಹಾಗೆ ಒಂದೊಂದು ಕರ್ಮೇಂದ್ರಿಯಕ್ಕೂ ನಿಯಾಮಕರಾದವರು ಇದ್ದಾರೆ. ಇಡೀ ಕರ್ಮೇಂದ್ರಿಯಗಳ ಗುಂಪಿಗೆ ನಿಯಾಮಕರು ಯಾರು ಅಂದರೆ ಕರ್ಮೇಂದ್ರಿಯಗಳ ಗುಂಪಿಗೆ ಅಹಂಕಾರಿಕ ಪ್ರಾಣದೇವರು, ಅಹಂಕಾರಿಕ ಪ್ರಾಣದೇವರು ನಿಯಾಮಕರು. ಇವರೆಲ್ಲರನ್ನೂ ಕೂಡ ನಾವು ನಿತ್ಯ ನಮ್ಮ ಅನುಷ್ಠಾನದಲ್ಲಿ ಅವರನ್ನು ನಿತ್ಯವೂ ಸ್ಮರಿಸಿ, ಅವರ ಅಂತರ್ಗತ ಭಗವಂತನ ಸ್ಮರಿಸಿ, ಅವರ ಮಾನಸಿಕವಾಗಿ ಪೂಜೆಯನ್ನು ಸಲ್ಲಿಸಲೇಬೇಕು. ಇನ್ನ ಅದರಲ್ಲಿ ಶ್ರೋತ್ರ ಅಂದರೆ ಯಾವುದು ಅಂದರೆ ನಭೋ ವಿಶೇಷ ಗುಣ ವಿಷಯ ತದಿಂದ್ರಿಯಂ ಶ್ರೋತ್ರಂ. ಆಕಾಶ, ಆಕಾಶದ ಗುಣ ಯಾವುದು? ಶಬ್ದ. ಆ ಶಬ್ದದ ವಿಷಯವಾದದ್ದು ಸ್ತೋತ್ರ ಅಂದರೆ ಶ್ರೋತ್ರ, ಕಿವಿ. ಹಾಗೆ ವಾಯು ವಿಶೇಷ ಗುಣ ವಿಷಯಕಂ ಇಂದ್ರಿಯಂ ತ್ವಕ್. ವಾಯು, ವಾಯುವಿನ ಸ್ಪರ್ಶ ಮೂಲಕ ಬರತಕ್ಕಂಥದ್ದು ನಮಗೆ ತ್ವಗಿಂದ್ರಿಯ. ಈ ರೀತಿಯಲ್ಲಿ ಇಂದ್ರಿಯಗಳ ಲಕ್ಷಣ ಇಂದ್ರಿಯ ವ್ಯಾಪಾರ ಪ್ರಕರಣದಲ್ಲೇ ಹೇಳಿದ್ದೇವೆ, ಅಲ್ಲಿ ತಿಳಿಯತಕ್ಕದ್ದು. ಇನ್ನು ಮನಸ್ತತ್ವ ಕಾರ್ಯಗಳೇನು ಅಂತ ಹೇಳ್ತಾರೆ. ಸಂಕಲ್ಪ, ವಿಕಲ್ಪ, ನಾನಾ ವಿಧವಾದ ಕಾಮ, ಚಾಂಚಲ್ಯ, ಸಂಶಯ, ಇವೆಲ್ಲವೂ ಕೂಡ ಮನಸ್ತತ್ವದ ಕಾರ್ಯಗಳು. ಇಲ್ಲೆಲ್ಲ ಕೂಡ ಅನಿರುದ್ಧ ರೂಪಗಳನ್ನು ಚಿಂತನೆ ಮಾಡುತ್ತಾ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅವ್ಯಕ್ತತತ್ವ, ಮಹತ್ತತ್ವ, ಅಹಂಕಾರತತ್ವ, ಬುದ್ಧಿತತ್ವ, ಮನಸ್ತತ್ವ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಸಂಕ್ಷೇಪವಾಗಿ ಹೇಳಿದರು. ಯಾಕೆ ಇಂದ್ರಿಯ ವ್ಯಾಪಾರ ಪ್ರಕರಣದಲ್ಲಿ ಬಂತಾದ ಕಾರಣ. ಇನ್ನು ಪಂಚಭೂತ, ಪಂಚ ತನ್ಮಾತ್ರ, ಅವುಗಳ ಲಕ್ಷ ಹೇಳ್ತಾ ಇದ್ದಾರೆ. ಶಬ್ದ ಅಂದರೆ ಏನು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಾದಿಗಳು, ಅದರಲ್ಲಿ ಶಬ್ದ, ಶಬ್ದ ತನ್ಮಾತ್ರ, ಅದರ ಲಕ್ಷಣ ಏನು ಅಂದರೆ ಹೇಳ್ತಾರೆ, ಅಭಿಧೇಯೈಕ ನಿಷ್ಠತ್ವಂ ಭಗವದ್ ಜ್ಞಾಪಕತ್ವಂ ಆಕಾಶೈಕ ನಿಷ್ಠತ್ವಂ ಚೇತಿ ಶಬ್ದ ಮಾತ್ರಸ್ಯ ಲಕ್ಷಣಂ. ಅಭಿಧೇಯೈಕ ನಿಷ್ಠತ್ವಂ ಅಂದರೆ ಹೆಸರು, ಅದನ್ನು ಅಭಿಧಾ, ಅಭಿಧಾನ ಅಂತ ಹೇಳ್ತಾರೆ. ಹೌದಾ? ಅಭಿಧಾನ ಅಂದರೆ ಹೆಸರು, ಅಭಿಧೇಯ ಅಂದರೆ ಹೆಸರಿಂದ ಗೊತ್ತಾಗುವಂಥದ್ದು, ಅಶ್ವ ಶಬ್ದ ಅದು ಅಭಿಧಾ. ಅಭಿಧೇಯ ಕುದುರೆ ಪ್ರಾಣಿ, ಹೌದಾ? ಅಭಿಧೇಯ ಅಭಿಧಾನ ಅಂತ. ಈ ಶಬ್ದ ಎಲ್ಲಿ ನಿಂತಿರುತ್ತೆ ಅಂದರೆ ಆ ಶಬ್ದದಿಂದ ಯಾವ ವಸ್ತು ಗೊತ್ತಿರುತ್ತೋ ಅಲ್ಲೇ ಆ ಶಬ್ದ ಹೋಗ್ತಾ ಇರುತ್ತೆ. ಅಶ್ವ ಅಂದರೆ ಆ ಶಬ್ದ ಕುದುರೆಯಲ್ಲೇ ಅದರ ಪ್ರಯೋಗ, ಅಲ್ಲೇ ಹೋಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಭಗವದ್ ಜ್ಞಾಪಕತ್ವಂ, ಅಶ್ವ ಅಂದ ಕೂಡಲೇ ಕುದುರೆ ಜ್ಞಾಪಕ ಆಗುತ್ತೆ. ಆದರೆ ಆ ಶಬ್ದ ಕುದುರೆಯನ್ನು ಹೇಳಲ್ಲ, ಕುದುರೆಯ ಆಕಾರದ ಭಗವಂತನನ್ನು ಹೇಳುತ್ತೆ. ಇದು ಯಾವಾಗಲೂ ನಾವು ತಿಳಿಯಬೇಕು. ಆಯಾ ಶಬ್ದಗಳು ಆಯಾ ವ್ಯಕ್ತಿಗಳನ್ನು ಹೇಳುತ್ತೆ ಅಂತ ನಾವು ತಿಳ್ಕೊಂಡರೆ ಆಯಾ ವ್ಯಕ್ತಿಗಳ ಆಕಾರದ ಭಗವಂತನನ್ನು ತಿಳಿಸಿಕೊಡುತ್ತಷ್ಟೇ ಹೊರತು ಆ ಜಡ ಪದಾರ್ಥಗಳನ್ನು ಅಲ್ಲ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಶಬ್ದ ಆಕಾಶದಲ್ಲಿ ಮಾತ್ರ ಇರುವಂಥ ಧರ್ಮ. ಶಬ್ದ ಆಕಾಶದಲ್ಲಿ ಮಾತ್ರ ಇರುವಂಥ ಧರ್ಮ. ಶಬ್ದ ಎರಡು ರೀತಿ, ವರ್ಣಾತ್ಮಕ, ಧ್ವನ್ಯಾತ್ಮಕ. ಇಲ್ಲಿ ವರ್ಣಾತ್ಮಕವಾದಂಥದ್ದು ನಿತ್ಯವಾದಂಥದ್ದು ಶಬ್ದ, ಧ್ವನ್ಯಾತ್ಮಕವಾದ್ದು ಆಕಾಶದಿಂದಾಗಿ ಹುಟ್ಟಿ ಬರುವಂಥದ್ದು, ಭೂತಾಕಾಶದಿಂದ ಹುಟ್ಟಿ ಬರುವಂಥದ್ದು ಧ್ವನ್ಯಾತ್ಮಕ ಶಬ್ದ. ಇನ್ನು ಆಕಾಶದ ಲಕ್ಷಣ ಏನು ಎಂದು ಹೇಳುತ್ತಾರೆ, ಜೀವರಿಗೆ ಗಮನಾದ್ಯರ್ಥಂ ಅವಕಾಶ ದಾತೃತ್ವಂ. ನಾವೆಲ್ಲ ಹೋಗಿ ಬರಲಿಕ್ಕೆ ಅವಕಾಶವನ್ನು ಕೊಡುವುದು ಆಕಾಶದ ಲಕ್ಷಣ. ಇನ್ನು ದಿಕ್ಕುಗಳ ರೂಪದಲ್ಲಿ ಬಹಿಹಿ ಅಂತಃ ದಿಗಾದಿ ರೂಪತ್ವಂ, ಹೊರಗೂ ಒಳಗೂ ದಿಕ್ಕುಗಳ ರೂಪದಲ್ಲಿ ಆಕಾಶವಿದೆ. ಇನ್ನು ಪ್ರಾಣಾಪಾನಾದೀನಾಂ ಇಂದ್ರಿಯಾಣಾಂ ಜೀವಾನಾಂ ಆವಾಸ ಸ್ಥಾನತ್ವಂ, ಅಂದರೆ ಪ್ರಾಣಾಪಾನಾದಿ ಎಲ್ಲ ನಮ್ಮ ಒಳಗಿರತಕ್ಕಂಥ ಅದ ಮೇಲೆ ಇಂದ್ರಿಯಗಳಿಗೆ ಎಲ್ಲದಕ್ಕೂ ಕೂಡ ಅವಕಾಶ, ಆಕಾಶವೇ ಅವಕಾಶ ಕೊಡತಾ ಎಲ್ಲವೂ ಇದೆ. ಅಂದರೆ ಆಕಾಶದಲ್ಲಿ ಆಕಾಶ ನಾಮಕ ಭಗವದ್ ರೂಪ ನಿಂತು ಎಲ್ಲದಕ್ಕೂ ಅವಕಾಶ ಕೊಡತಾ ಇದೆ ಎಂಬುದನ್ನು ನಾವು ಚಿಂತನೆ ಮಾಡಬೇಕು. ಇನ್ನು ಈ ಆಕಾಶದಲ್ಲಿ ಎಲ್ಲ ಕಡೆ ಕೂಡ ನಾವು ವಾಸುದೇವ ರೂಪಗಳನ್ನು ಚಿಂತನೆ ಮಾಡಬೇಕು. ನಂತರ ಸ್ಪರ್ಶ ಮಾತ್ರ, ಅದರ ಲಕ್ಷಣ ಏನು? ಮೃದುತ್ವ, ಕಠಿಣತ್ವ, ಶೀತತ್ವ, ಉಷ್ಣತ್ವ, ವಾಯು ಮಾತ್ರತ್ವ ಅಂತ ಐದು ಲಕ್ಷಣ. ಏನು ಅಂದರೆ ಮೃದುವಾದ ಸ್ಪರ್ಶ, ಕಠಿಣವಾದ ಸ್ಪರ್ಶ, ಇದು ಕಠಿಣವಾಗಿದೆಯಾ ಮೃದುವಾಗಿದೆಯಾ ಅಂತ ಸ್ಪರ್ಶ ಗೊತ್ತಾಗುತ್ತೆ. ಬಿಸಿಯ ತಣ್ಣಗಾಗಿದೆಯಾ ಅಥವಾ ವಾಯು ಮಾತ್ರತ್ವಂ, ಈ ಸ್ಪರ್ಶ ಅಂಬುದು ವಾಯುವಿನಲ್ಲಿ ಮಾತ್ರ ಇರತಕ್ಕಂಥ ಧರ್ಮ. ನಂತರ ಈ ವಾಯುವಿನ ಲಕ್ಷಣ ಏನು ಅಂದರೆ ಚಲನಕಾರಯಿತೃತ್ವಂ, ಚಲನವಲನ ಬರಲಿಕ್ಕೆ ವಾಯು ಕಾರಣ. ನಂತರ ಎಲೆ ಅಲುಗಾಡಲಿಕ್ಕೆ ಎಲ್ಲದಕ್ಕೂ ವಾಯು ಕಾರಣ. ಅಷ್ಟೇ ಯಾಕೆ ಇಡೀ ಜಗತ್ತೆಲ್ಲ ಗಾಳಿ ಮೇಲೆ ನಡೀತಾ ಇದೆ, ಹೌದಾ? ಎಲ್ಲಿ ನೋಡಿದರೂ ಏರ್ ಪ್ರೆಷರ್, ಯಾವ ಟೈರಲ್ಲಿ ನೋಡಿದರೂ ಗಾಳಿ ಇರಬೇಕು, ಗಾಳಿ ಇದ್ರೇನೆ ಓಡುತ್ತೆ, ಹೌದಲ್ಲ? ಎಲ್ಲ ಇಡೀ ಜಗತ್ತನ್ನು ಗಾಳಿಯೇ ನಡೆಸ್ತಾ ಇದೆ. ಆ ಚರಣಕಾರಯಿತೃತ್ವಂ, ಇನ್ನು ಪೃಥಕ್ಸ್ಥಿತಾನಾಂ ಏಕೀಕರಣಂ. ಇದೆಲ್ಲ ಅಂದರೆ ವಾಯು ಬೇರೆ ಬೇರೆ ಇದ್ದದ್ದನ್ನು ಒಟ್ಟು ಮಾಡುತ್ತೆ, ವಾಯುವಿನ ಲಕ್ಷಣ. ಇನ್ನು ಸರ್ವ ವಸ್ತು ವ್ಯಾಪ್ತಿ, ಈ ಎಲ್ಲ ವಸ್ತುಗಳಲ್ಲೂ ವಾಯು ವ್ಯಾಪಿಸಿಕೊಂಡಿರುತ್ತೆ. ಗಾಳಿ ನಮ್ಮಲ್ಲೂ ಗಾಳಿ ತುಂಬಿದೆ, ನಮ್ಮಲ್ಲಿ ಗಾಳಿ ತೆಗೆದುಬಿಟ್ರೆ ಮುದುಡೇ ಹೋಗುತ್ತೆ ಇಡೀ ಶರೀರ, ಹೌದಲ್ವಾ? ಅದನ್ನೇ ನಾವು ಗುರುಮಂತ್ರ ಕಾಲಕ್ಕೆ ಚಿಂತನೆ ಮಾಡೋದು. ಗುರುಮಂತ್ರ ಕಾಲಕ್ಕೆ ನಮ್ಮ ಒಳಗಿರುವಂತಹ ಪಾಪಪುರುಷ ಏನಿದ್ದಾನೆ, ಅವನ ಒಳಗಿರುವ ಗಾಳಿಯನ್ನು ತೆಗೆದುಬಿಟ್ಟರೆ ಅವ ಒಣಗಿ ಹೋಗ್ತಾನೆ, ಒಣಗಿ ಹೋದವನನ್ನು ಸುಡುವುದು, ಹೌದಾ? ಅದನ್ನು ಹೇಳ್ತಾರೆ ವಾಯುವಿನ ಲಕ್ಷಣ ಅಂತ. ಇನ್ನು ಪರ್ಣಾದಿ ದ್ರವ್ಯ ಶಬ್ದಯೋಹೋ ನೇತೃತ್ವಂ, ಈ ಎಲೆಗಳೆಲ್ಲ ಅಲುಗಾಡಿಸಲಿಕ್ಕೆ ಅದರ ಶಬ್ದಕ್ಕೆ ಎಲ್ಲದಕ್ಕೂ ಗಾಳಿಯೇ ಕಾರಣ. ಇನ್ನು ಸರ್ವ ಇಂದ್ರಿಯ ಅಂತಸ್ಥಿತತ್ವಂ ಚ, ಎಲ್ಲ ಇಂದ್ರಿಯಗಳ ಒಳಗೂ ಇರುತ್ತೆ ವಾಯು. ಇದು ಐದು ವಾಯುವಿನ ಸ್ವಾಭಾವಿಕ ಲಕ್ಷಣಗಳು. ವಾಯುವಿನಲ್ಲಿ ಸಂಕರ್ಷಣ ರೂಪಗಳನ್ನು ಚಿಂತನೆ ಮಾಡಬೇಕು. ಇನ್ನು ಶಬ್ದ ಸ್ಪರ್ಶ ಆಯಿತು, ಹಾಗೆ ಶಬ್ದದ ಪ್ರಧಾನವಾದ ಭೂತ ಯಾವುದು? ಆಕಾಶ, ಆದ ಮೇಲೆ ವಾಯು, ಎರಡು ರದ್ದಾಯಿತು. ಇನ್ನು ಮುಂದೆ ಯಾವುದು ಅಂತ ಹೇಳ್ತಾರೆ? ರೂಪ, ಶಬ್ದ ಸ್ಪರ್ಶ ರೂಪ, ರೂಪದ ಲಕ್ಷಣ ಹೇಳ್ತಾ ಇದ್ದಾರೆ. ದ್ರವ್ಯ ಆಕೃತಿತ್ವಂ ಪ್ರಕಾಶಿತ್ವಂ ವ್ಯಕ್ತಿತ್ವೇನ ಸ್ಥಿತಿ ಉಗ್ರತ್ವಂ ಚ ಇತಿ ಚತುಷ್ಟಯಂ ರೂಪಸ್ಯ ಸ್ವಾಭಾವಿಕಂ ಲಕ್ಷಣಂ. ರೂಪದ ಸಹಜವಾದ ಲಕ್ಷಣಗಳು ಯಾವುದು? ದ್ರವ್ಯದ ಆಕೃತಿಯಲ್ಲಿ ಇರುವುದು, ದ್ರವ್ಯಾಕೃತಿ. ರೂಪ ಅಂದರೆ ನಮ್ಮ ಸುತ್ತು ಇರುವುದೇ ರೂಪ, ದ್ರವ್ಯದ ಸುತ್ತು ಆಕೃತಿಯಲ್ಲಿರುವುದು ರೂಪ, ದ್ರವ್ಯ ರೂಪ. ಪ್ರಕಾಶತ್ವ, ಒಳ್ಳೆ ಹೊಳೆತ ಒಂದು ವಸ್ತು ಗೊತ್ತಾಗಬೇಕು ಅಂದರೆ ಅದು ರೂಪದಿಂದ ಗೊತ್ತಾಗುತ್ತೆ, ಪ್ರಕಾಶವಿರುತ್ತೆ. ಆದಮೇಲೆ ಒಂದು ಪದಾರ್ಥ ನಿಲ್ಲಬೇಕಾದರೆ ಸುತ್ತು ರೂಪ ಇರಬೇಕು. ವ್ಯಕ್ತಿತ್ವೇನ ಸ್ಥಿತಿ ಉಗ್ರತ್ವ, ರೂಪ ಇದ್ದರೇನೆ ವಿಶೇಷವಾಗಿರತಕ್ಕಂಥ, ಅಂದರೆ ಹೊಳೆತ, ಕಣ್ಣಿಗೆ ಚೆನ್ನಾಗಿ ಕಾಣುವುದು, ಇವೆಲ್ಲವೂ ಕೂಡ ನಾಲ್ಕು ರೂಪದ ಸ್ವಾಭಾವಿಕ ಲಕ್ಷಣ. ಇನ್ನು ಮುಂದೆ ಹೇಳುತ್ತಾರೆ, ರೂಪಕ್ಕೆ ಸಂಬಂಧಪಟ್ಟ ಯಾವುದು? ಪಂಚಭೂತಗಳಲ್ಲಿ ತೇಜಸ್, ಶಬ್ದ ಸ್ಪರ್ಶ ರೂಪ, ಆಕಾಶ ವಾಯು ಅಗ್ನಿ. ಅಗ್ನಿಯನ್ನು ಕುರಿತು ಹೇಳುತ್ತಾ ಇದ್ದಾರೆ, ದ್ಯೋತನಂ ಪಾಕಕರಣಂ, ಚೆನ್ನಾಗಿ ಪ್ರಕಾಶ ತೋರುವುದು ಅಗ್ನಿಯ ಲಕ್ಷಣ. ಪಾಕಕರಣಂ ಬಿಸಿ ಮಾಡುವುದು, ಹಾಗೆ ರಸ ಅದನಂ, ರಸವನ್ನು ನಾವು ಉಂಡ ಅನ್ನವನ್ನು ಪಚನ ಮಾಡುವುದು. ಭಕ್ಷಣಂ ಊಟ ಮಾಡುವುದೆಲ್ಲ ಆ ಅಗ್ನಿಯಿಂದ ಆಗತಕ್ಕಂಥ ಕಾರ್ಯಗಳು. ಹಿಮ ನಿವಾರಣಂ, ಹಿಮವನ್ನು ನಿವಾರಣೆ ಮಾಡುವುದು. ಶುಷ್ಕೀಕರಣಂ, ಒಣಗಿಸುತ್ತೆ. ಆದಮೇಲೆ ಶುತ್ ತೃಟ್ ಜನಕತ್ವಂ, ಹಸಿವೆ ಬಾಯಾರಿಕೆ ಇವೆಲ್ಲವೂ ಕೂಡ ಏಳು ತೇಜಸ್ಸಿನ ಸ್ವಾಭಾವಿಕ ಲಕ್ಷಣಗಳು. ಇದು ಗೊತ್ತಿದ್ದೇ ಅಲ್ಲ, ಮತ್ತೆ ಯಾಕೆ ಹೇಳ್ತಾ ಇದ್ದಾರೆ? ಹಾಗಲ್ಲ, ಇಲ್ಲಿ ತೇಜಸ್ಸು ಅಂದರೆ ಆ ಶಬ್ದವಾಚ್ಯವಾದ ಭಗವದ್ರೂಪ, ಆ ತೇಜಸ್ಸಿನ ಏನು ಏಳು ಲಕ್ಷಣಗಳಿದ್ದರೆ ಆ ಏಳು ಲಕ್ಷಣಗಳ ಹೆಸರಿಂದ ಭಗವದ್ ರೂಪ. ಇವನ್ನ ನಾವು ಚಿಂತನೆ ಮಾಡಬೇಕು. ನಮಗಿವೆಲ್ಲ ಗೊತ್ತಿದ್ದು ಯಾವುದು ತೇಜಸ್ಸು, ತೇಜಸ್ಸಿನ ಲಕ್ಷಣಗಳು ಅಲ್ಲ, ಬೆಂಕಿ ಅದು ಒಣಗಿಸತ್ತೆ, ಹಸಿವೆ, ಬಾಯಾರಿಕೆ ಇವೆಲ್ಲ ನಮಗೆ ಮಿನಿಮಮ್ ಗೊತ್ತಿದ್ದೆಲ್ಲ. ಅದು ಸೈನ್ಸಲ್ಲೇ ನಮ್ಗೆ ಗೊತ್ತಾಯಿತು. ಅದಕ್ಕಿಂತ ಈ ಪುಸ್ತಕ ಯಾಕೆ ಅಂತ ಹೇಳಿದರೆ ಹಾಗಲ್ಲ, ಅಲ್ಲೆಲ್ಲಿ ಇರತಕ್ಕ ಭಗವತ್ ರೂಪದ ಸ್ಮರಣೆ ನಮಗೆ ಬೇಕು. ಹಾ, ಇಲ್ಲೆಲ್ಲ ಕೂಡ ಯಾವ ಭಗವದ್ ರೂಪ ಚಿಂತನೆ ಮಾಡಬೇಕು? ಪ್ರದ್ಯುಮ್ನಸ್ಯ ರೂಪಾಣಿ ಜ್ಞೇಯಾನಿ. ಉಪವಾಸ ಆಗಬೇಕು, ಉಪವಾಸ ಆಗಬೇಕು. ಮಾಡ್ತಾ ಇರ್ತೀವಿ, ಒಂದೇ ಬಾಯಾರಿಕೆ, ಒಂದೇ ಸಮನೆ ಬಾಯಾರಿಕೆ ಆಗ್ತಾ ಇದೆ. ಇಲ್ಲಷ್ಟಾಗಲ್ಲ, ಮಂತ್ರಾಲಯಕ್ಕೋ ಶ್ರೀರಂಗಕ್ಕೋ ಎಲ್ಲಿಗೋ ಹೋಗಿದ್ದೀರಾ, ವಿಪರೀತ ಬಾಯಾರಿಕೆ ಆಗ್ತಾ ಇರುತ್ತೆ. ತಡಕೊಂಡು ಮಾಡಬೇಕು, ಆಗ್ತಾ ಇಲ್ಲ. ಏನು ಮಾಡಬೇಕು? ಚಿಂತನೆ ಮಾಡಿ. ನಮ್ಮೊಳಗಿರುವ ಆ ಪ್ರದ್ಯುಮ್ನನ ಚಿಂತನೆ ಮಾಡಿದರೆ, ಆತ ನೆನಪು ಕೊಟ್ಟರೆ, ಚಿಂತನೆ ಮಾಡಿದರೆ ಆಗ ಈ ಬಿಸಿ ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ ಶರೀರದಲ್ಲಿ. ಅಂದರೆ ನಮಗೆ ತಡೆಯೋಷ್ಟು ಆಗಿ ಆ ಉಪವಾಸ ಮುಂದಕ್ಕೆ ಹೋಗುತ್ತೆ. ಈ ಥರ ನಮಗೆ ಆಗ್ತಾ ಬರುತ್ತೆ. ಒಳಗಿರತಕ್ಕ ಭಗವದ್ ರೂಪಗಳ ಚಿಂತನೆ ಅವಶ್ಯಕ. ಆ ದೃಷ್ಟಿಯಲ್ಲಿ ಹೇಳುತ್ತಾ ಇದ್ದಾರಷ್ಟೇ ಹೊರತು, ಇಲ್ಲಿ ತತ್ವ ಕಾರ್ಯ ಪ್ರಕರಣ ಆಗಲಿ, ಇಂದ್ರಿಯ ವ್ಯಾಪಾರ ಪ್ರಕರಣ ಆಗಲಿ, ನಮ್ಮ ಒಳಗಿರುವ ಎಲ್ಲೆಲ್ಲಿ ಯಾವ ಯಾವ ಭಗವದ್ ರೂಪಗಳಿವೆ ಅವುಗಳನ್ನು ಚಿಂತನೆ ಮಾಡಿದರೆ ಏನು ಫಲ, ಚಿಂತನೆ ಮಾಡಿದಕ್ಕೆ ಏನು ವಿಶೇಷ, ನಮ್ಮ ಸಾಧನೆಯಲ್ಲಿ ಪರಿವರ್ತನೆ, ಇವೆಲ್ಲವೂ ನಮಗೆ ಬೇಕಾಗಿರ್ತಕ್ಕಂಥದ್ದು. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಭೌತಿಕ ಪದಾರ್ಥಾನಾಂ ವಿಕಾರೇಣ. ಇವಾಗ ಶಬ್ದ, ಸ್ಪರ್ಶ, ರೂಪ, ರಸ. ರಸ ಎಷ್ಟು ಮುಂದೆ ಹೇಳ್ತಾ ಇದ್ದಾರೆ, ಈ ಹೊರಗಿನ ಪದಾರ್ಥಗಳ ಸಂಪರ್ಕ ವಿಕಾರದಿಂದಾಗಿ ರಸ ಅನೇಕ ಪ್ರಕಾರದಿಂದ ಭೇದ ಆಗತ್ತೆ. ಅಷ್ಟೇ, ಆರೇ ರಸ ಅಂತ ಏನಿಲ್ಲ, ತುಂಬ ರೀತಿಯಾಗಿ ಬರುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ನಂತರ ಆರ್ದ್ರೀಕರಣ, ಈ ರಸದಿಂದ ಬಂದಿರತಕ್ಕಂಥದ್ದು ನೀರು, ಹೌದು ತಾನೆ, ನೀರು. ಆ ನೀರಿನ ಲಕ್ಷಣ ಏನು ಅಂದರೆ, ಆರ್ದ್ರೀಕರಣ, ಒದ್ದೆ ಮಾಡಲಿಕ್ಕಾಗುತ್ತೆ. ಒದ್ದೆ ಅಂದರೆ ನೀರಿಂದಲೇನೆ, ತುಪ್ಪ ಹಾಕಿದರೂ ಒದ್ದೆ ಅಂಬಲ್ಲ ಅದನ್ನು, ಹೌದಾ? ನೀರಿದ್ರೆ ಮಾತ್ರ ಒದ್ದೆ. ಆರ್ದ್ರೀಕರಣ, ತರ್ಪಕತ್ವ, ತೃಪ್ತಿ ಬರೋದು ನೀರಿಂದಲೇನೆ. ಬಾಯಾರಿಕೆ ಆಗ್ತಾ ಇದೆ ಅಂದರೆ ಒಂದು ಕೆಜಿ ತುಪ್ಪ ಕುಡಿದ್ರೂ ಕೂಡ ಏನು ಹೋಗಲ್ಲ, ಒಂದು ಲೋಟ ನೀರು ಕುಡಿದ್ರೆ ಹೋಗುತ್ತೆ. ಹಾಗೆ ತರ್ಪಕತ್ವ, ಚೇಷ್ಟಾ ಹೇತೃತ್ವ, ನಮ್ಮಲ್ಲಿ ಚೇಷ್ಟೆ ಅಂದರೆ ಈಸಿ ಮೂಮೆಂಟ್ ಅಂತ ಹೇಳ್ತೀವಲ್ಲ, ಅದು ಬರಬೇಕಾದ್ರೆ ಅಲ್ಲಿ ಇದು ಯಾವುದು ನೀರು ಬೇಕು. ಹಾಗೆ ಸುಖಕರತ್ವ, ಒಳ್ಳೆ ಸುಖ ಆಗಬೇಕಾ, ಸುಖಕ್ಕೆ ಕಾರಣ ಈ ನೀರು, ನೀರಿನಿಂದ ಒಳ್ಳೆ ಸುಖ ಆಗುತ್ತೆ. ಅದು ಊಟಕ್ಕೆ, ಊಟ ಕೂತಾಗ ಒಂದು ತೊಟ್ಟು ನೀರು ಬಡಿಸದೆ ಕೊನೆಗೆ ಒಂದು ಲೋಟ ನೀರು ಹಾಕಿದರೆ ಅವಾಗ ಗೊತ್ತಾಗುತ್ತೆ ಊಟ ರುಚಿಯೋ ನೀರು ರುಚಿಯೋ ಅಂತ. ಅಪ್ಪ ನೀರಟ್ಟು ಸುಖ ಇನ್ಯಾವುದಿಲ್ಲ ಅಂತ ಹೇಳಿಬಿಡ್ತೀವಿ. ಅಷ್ಟೇ ನೋಡಿ, ನೀವು 10 ಭಕ್ಷ್ಯ ಹಾಕಿದ್ರು ಲೋಟ ನೀರು ಹಾಕದಿದ್ರೆ ಕೀರ್ತಿ ಏನು ಬರುತ್ತೆ? ಲೋಟ ನೀರು ಹಾಕಿಲ್ಲ ಅಂತ ಬರುತ್ತೆ ಅಷ್ಟೇ, ಹೊರತು 10 ಭಕ್ಷ್ಯ ಹಾಕಿದ್ರು ಅಂತ ಬರಲ್ಲ. ನೀರಿಗೆ ಅಷ್ಟು ಬೇರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಬಿಂದು ಭಾವ, ತೊಟ್ಟಿಕ್ಕೋದೆಲ್ಲ ವಿಶೇಷವಾಗಿ ಬಿಂದು ಆಗಿ ಬರೋದು. ವಿಶೇಷವಾಗಿ ತಾಪ ಪರಿಹಾರಕತ್ವ, ತಾಪವನ್ನು ಪರಿಹಾರ ಮಾಡುವುದು, ಇವೆಲ್ಲವೂ ಕೂಡ ನೀರಿನ ಸ್ವಾಭಾವಿಕ ಲಕ್ಷಣ. ಇನ್ನು ಹೇಳ್ತಾರೆ, ಅನ್ಯೇಭ್ಯ ಭೂತೇಭ್ಯ ಕಾರ್ಯೇಷು ಆಧಿಕ್ಯಂ. ಒಂದು ಕಾರ್ಯ ಆಗಬೇಕಾದರೆ ಮಿಕ್ಕೆಲ್ಲ ಭೂತಗಳಿಗಿಂತ ನೀರಿನ ಪಾಲು ಜಾಸ್ತಿ, ನೀರಿನ ಕಾರ್ಯ ಜಾಸ್ತಿ, ಚಟುವಟಿಕೆ ಜಾಸ್ತಿ ಇರುತ್ತೆ. ಇಲ್ಲೆಲ್ಲ ಕೂಡ ಯಾವ ಭಗವದ್ ರೂಪವನ್ನು ಸ್ಮರಣೆ ಮಾಡಬೇಕು ಅಂದರೆ ಅನಿರುದ್ಧ ರೂಪಗಳನ್ನು ಸ್ಮರಣೆ ಮಾಡಬೇಕು. ಅದನ್ನೇ ಹೇಳ್ತಾರೆ, ಗರ್ಭದಲ್ಲಿ ಶಿಶು ಬೆಳೀತಾ ಇರುತ್ತೆ. ಡಾಕ್ಟರ್ ಹೇಳ್ತಾರೆ ಒಳಗೆ ನೀರು ತುಂಬ ಇರಬೇಕು. ಇಲ್ಲ, ಕೆಲವೊಮ್ಮೆ ನೀರಿಲ್ಲದಕ್ಕೆ ಕೂಸು ಹೋಗ್ಬಿಡುತ್ತೆ. ಅದು ಬೆಳೀಲಿಕ್ಕೆ ಏನೋ ಟ್ಯಾಬ್ಲೆಟೋ ಅದೋ ಇದೋ ಏನೇನೋ ಎಲ್ಲ ಕೊಡ್ತಾರೆ, ಕೊಟ್ಟರೂ ಆಗಲ್ಲ. ಕೆಲವು ಸಲ ಡಾಕ್ಟರ್ ನಮಗೆ ಆಗ್ತಾ ಇಲ್ಲ ಅಂತಾರೆ. ಅಂಥ ಕಾಲಕ್ಕೆ ಸ್ವಾಮಿಗಳ ಹತ್ರ ಎಲ್ಲ ಹತ್ರ ಹೋಗ್ತಾರೆ, ಮಂತ್ರಾಷ್ಟ್ರ ತಗೊಳ್ತಾರೆ, ನೀರು ಬರುತ್ತೆ. ಎಲ್ಲಿಂದ? ಇಷ್ಟೇ, ಆ ಶರೀರದೊಳಗಿರುವ ಅನಿರುದ್ಧ ನಾಮಕ, ನೀರಿನೊಳಗಿರುವ ಅನಿರುದ್ಧ ನಾಮಕ ಭಗವಂತನ ಸ್ಮರಣೆ ಮಾಡಿ ಅವರು ಅನುಗ್ರಹ ಮಾಡಿದರೆ ಭಗವಂತ ಶರೀರದೊಳಗೆ ಸಹಜವಾಗಿ ಎಲ್ಲಿ ನೀರು ಬರಬೇಕೋ ಅದನ್ನು ತಂದು ಇಡ್ತಾನೆ ಮಹಾನುಭಾವ. ನಂತರ ಶಬ್ದ, ಸ್ಪರ್ಶ, ರೂಪ, ರಸ ಆಯಿತು. ಇನ್ನು ಕೊನೆ ಉಳಿದದು ಗಂಧ. ಗಂಧ ಸ್ವಯಮೇಕೋಪಿ ದ್ರವ್ಯ ಅವಯವ ವೈಷಮ್ಯಾತ್. ಗಂಧ ತಾನು ಒಂದೇ ಆಗಿದ್ರೂ ಕೂಡ ಈ ಪದಾರ್ಥಗಳ ಒಂದು ಸ್ಪರ್ಶದಿಂದಾಗಿ ನಾನಾ ರೀತಿಯಾಗಿ ಬರುತ್ತೆ. ಹೇಗೆ ಅಂದ್ರೆ ಹೇಳ್ತಾರೆ, ಕರಂಭ ಪೂತಿ ಸೌರಭ್ಯಂ. ಇಲ್ಲಿ ಪೂತಿ ಸುರಭಿ ಶಾಂತ ಉಗ್ರ ಆಮ್ಲ ಕಷಾಯ ಮೊದಲಾದ ಎಲ್ಲ ವಾಸನೆಗಳು ಗಂಧ. ಕರಂಭ ಅಂದ್ರೆ ಯಾವುದು? ಕರಂಭ ಅಂದ್ರೆ ನಿಮ್ಗೆ ಗೊತ್ತಿದ್ದೆ, ಹೆಸರು ಗೊತ್ತಿಲ್ಲ ಅಷ್ಟೆ. ಅನ್ನ ಕೆಟ್ಟಿದ್ದೀರಾ? ಕೆಳಗಿನ ಮನೆಯವರು ಹೇಳ್ತಾರೆ ನೋಡಿ ಸೀದ ಹೋಗೋದು ಕರಂಭ. ಅದು ಹೇಳ್ತಾರೆ ದಗ್ಧ ಪಾರ್ಥಿವ ವಿಷಯಕ, ಅಂದರೆ ಸುಟ್ಟು ಹೋದ ವಾಸನೆ, ಅದು ಕರಂಭ ಅಂತ ಹೇಳ್ತಾರೆ. ಇನ್ನ ಕ್ಲಿನ್ನ ಕ್ಷತ ವಿಷಯ ಪೂತಿ ಅಂತ, ಪೆಟ್ಟಾಗಿದೆ ಅದು ತೊಯ್ದಿದೆ, ಪೆಟ್ಟಾಗಿದೆ ಅದು ತೊಯ್ದಿದೆ, ಆವಾಗ ಬರುವ ವಾಸನೆ ಪೂತಿ, ಕೊಳೆತ ವಾಸನೆ. ಕುಂಬಳಕಾಯಿ ಚೆನ್ನಾಗೇ ಇರುತ್ತೆ, ಅದಕ್ಕೆ ಎಲ್ಲಾದರೂ ಸೂಜಿಯಷ್ಟಾದರೂ ಪೆಟ್ಟಾದರೆ ಅದು ಕೊಳೆಯುತ್ತಾ ಬರುತ್ತೆ. ಅದಕ್ಕೆ ಕ್ಷತ ವಿಷಯಕ, ಕ್ಲಿನ್ನ ಕ್ಷತ, ಒದ್ದೆ ಆದ ಪೆಟ್ಟು, ಆ ಪೆಟ್ಟಿನಿಂದ ಬರುವಂಥ ವಾಸನೆ ಪೂತಿ. ಅದಕ್ಕೆ ಹೇಳುತ್ತಾರೆ ಪೂತಿ ಕುಷ್ಮಾಂಡ, ಪೂತಿ ಕುಷ್ಮಾಂಡ ಅಂದರೆ ಕೊಳೆತ ಕುಂಬಳಕಾಯಿ ಅಂತ. ನಂತರ ಮಿಶ್ರಗಂಧ ಶಾಂತ ಅಂದರು, ಅಂದರೆ ಎಲ್ಲ ಬೆರೆತದ್ದು ಚೂರು 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 ಬೆರೆತಾರೆ, ಶಾಂತ ಚೂರು ಮಾಮೂಲಾಗಿರತಕ್ಕಂಥ ವಾಸನೆ. ಇನ್ನ ತ್ವಚಾದಿ ವಿಷಯ ಉಗ್ರ ಅಂದರು, ಈ ಬೆವರು ಮೊದಲಾದ ಚರ್ಮಕ್ಕೆ ಸಂಬಂಧಪಟ್ಟ ಏನು ವಾಸನೆ ಬರುತ್ತೆ ಅದನ್ನು ಉಗ್ರ ಅಂತ ಕರೀತಾರೆ. ಉಗ್ರ ಅಂದರೆ ಬಸ್ಸಲ್ಲಿ ಕೂತಿರ್ತೀರ, ಪಕ್ಕದಲ್ಲಿ ಬಂದು ಕೂಡ್ತಾರೆ, ವಾಂತಿಗೆ ಬರುತ್ತೆ ಅವರ ಮೈಯಲ್ಲಿ, ಅದು ಸೆಂಟ್ ಅದು ಅಲ್ವಾ. ಯಾರು ಈ ಮುಸ್ಲಿಮ್ಸ್ ಎಲ್ಲ ಬರ್ತಾ ಇರ್ತಾರೆ, ಅಪ್ಪ ಅದು ಹಾಕ್ಕೊಂಡು ಹೇಗೆ ತಿರುಗ್ತಾರೋ ಗೊತ್ತಾಗಲ್ಲ. ಅವರು ಪಕ್ಕಕ್ಕೆ ಬಂದರೆ ಸಾಕು ನಾವು ಓಡಿ ಹೋಗ್ಬೇಕು ಅನ್ನಿಸ್ತಾ ಇರುತ್ತೆ. ನಮ್ಮ ಕರ್ಮಕ್ಕೆ ಸರಿಯಾಗಿ ನಮ್ಮ ಪಕ್ಕದಲ್ಲೇ ಸೀಟು ಖಾಲಿ ಇರುತ್ತೆ, ಅಲ್ಲೇ ಬಂದು ಕೊಡ್ತಾರವರು. ಏನು ಮಾಡಬೇಕು, ಒದಾಡ್ತಾ ಇರ್ತೀವಿ. ಇನ್ನು ಕೆಲವು ಸಲ ಏನಾಗುತ್ತೆ ಅಂದರೆ ಈ ಸ್ಲೀಪರ್ ಬಸ್ಸಲ್ಲಿ ಎರಡೆರಡು ಸೀಟ್ ಇರುತ್ತೆ, ಕಂಬೈನ್ಡ್ ಸ್ಲೀಪರ್ ಮಲ್ಕೊಳ್ಳೋದಿರುತ್ತೆ. ಅದರಲ್ಲಿ ಗಂಡ ಹೆಂಡತಿದ್ರೆ ಪರವಾಗಿಲ್ಲ, ಒಂದೊಂದು ಸೀಟ್ ಸಿಕ್ಕಾಗ ಬೇರೊಬ್ಬರು ಬಂದರೆ ಅವ್ರು ಇಂಥವ್ರು ಬಂದು ಕೂತ್ರೆ ಒಂದ್ಸಲ ಹಾಗೆ ಆಗಿತ್ತು. ಏನು ಮಾಡಬೇಕು, ಊರಿಗೆ ಹೋಗ್ತಾ ಇದ್ದೇನೆ, ಇನ್ನೊಬ್ಬ ಇವ ಒಂದೇ ಸೆಂಟ್ ಹಾಕ್ಕೊಂಡು ಮುಂದೆ ಕೂತಿದ್ದಾನೆ, ಅವನ ಪಕ್ಕದಲ್ಲಿ ಮಲ್ಕೋಬೇಕು. ಏನು ಮಾಡಬೇಕು, ಬಸ್ ಇಳಿದು ಬಿಟ್ಟು ಕಂಡಕ್ಟರ್ ಟಿಕೆಟ್ ಕೊಟ್ಟು ಯಾರಿಗಾದರೂ ಕೊಡಪ್ಪ ಅಂದ್ಬಂದು ಇಡೀ ರಾತ್ರಿಯೆಲ್ಲ ಆ ದುಃಖ ಯಾರು ಅನುಭವಿಸ್ತಾರೆ. ಅದಕ್ಕಿಂತ ಟ್ರಿಪ್ ಕ್ಯಾನ್ಸಲ್ ಮಾಡಿಕೊಂಡು ಮನೇಲಿ ಕೊಡೋದು ಬಹಳ ಉತ್ತಮ. ಸರಿ, ಉಗ್ರ. ಇನ್ನು ಆರ ನಾಲಾದಿ ವಿಷಯ ಆಮ್ಲ, ಹುಳಿ ವಾಸನೆ. ಹುಳಿ ವಾಸನೆ ಅಂದರೆ ನಿಮ್ಮ ಮನೆ ಪರಿಚಯ ಇದೆ, ಮನೆಯಲ್ಲಿ ಬರ್ತಾ ಇರುತ್ತೆ ಮಜ್ಜಿಗೆ ಅದು ಇದು ಎಲ್ಲ. ಅಲ್ಲ, ಮಜ್ಜಿಗೆ ವಾಸನೆ ಬರಲ್ಲ ಅಲ್ಲ, ನಿಮ್ಮ ಮನೆಯಲ್ಲಿ ಮಜ್ಜಿಗೆ ಇದೆ ಅಂತ ಗೊತ್ತಾಗಬೇಕಾ? ಮೂರು ದಿವಸ ಆದ್ಮೇಲೆ ಪಕ್ಕ ಮನೆಯವರು ಹೇಳ್ತಾರೆ, ಮಜ್ಜಿಗೆ ಇದೆ ನೋಡಿ, ಯಾಕೆ ವಾಸನೆ ಅಲ್ಲಿಂದ ಬರ್ತಾ ಇರುತ್ತೆ, ಭೀಕರ ವಾಸನೆ ಬರ್ತಾ ಇರುತ್ತೆ. ಸರಿ, ನಂತರ ಹಾರೀತಕ್ಯಾದಿ ವಿಷಯ ಕಷಾಯ, ಕಹಿಯಾದ ವಸ್ತುಗಳಿಂದ ಬರತಕ್ಕಂತಹ ವಾಸನೆ ಕಷಾಯ ಅಂತ ಹೇಳ್ತಾರೆ. ಇನ್ನ ಇದು ಗಂಧ ಆದರೆ ಗಂಧಕ್ಕೆ ಸಂಬಂಧಪಟ್ಟ ಪಂಚಭೂತಗಳಲ್ಲಿ ಯಾವುದು? ಭೂಮಿ, ಪೃಥ್ವಿ. ಅದರ ಲಕ್ಷಣಗಳೇನು ಹೇಳ್ತಾರೆ? ಭಾವನಂ ಬ್ರಹ್ಮಸ್ಥಾನತ್ವ, ಭಾವನ ಧಾರಣತ್ವ, ಸದ್ವಿಶೇಷಣತ್ವ, ಸರ್ವಸತ್ವ ಗುಣೋದ್ಭೇದ ಅಂತ ಐದು ಭೂಮಿಯ ಲಕ್ಷಣ. ಏನರ್ಥ ಹೇಳ್ತಾರೆ? ಭಾವನ ಅಂದರೆ ಏನು? ಉತ್ಪಾದಕತ್ವಂ ಭಾವನ. ನೀವು ಶಬ್ದ ಯಾವುದು? ಆಕಾಶ, ವಾಯು, ಅಗ್ನಿ, ನೀರು, ಇದು ಎಷ್ಟು ಬೆರೆಸಿದರೂ ಒಂದು ಪದಾರ್ಥ ಆಗಲ್ಲ. ಯಾವುದು ಬೆರೆಸಿದರೂ ಪದಾರ್ಥ ಆಗಲ್ಲ. ಒಂದು ಪದಾರ್ಥ ಅಂತ ಆಗಬೇಕಾದ್ರೆ ಭೂಮಿಯ ಪಾಲು ಬೇಕೇ ಬೇಕು. ಭಾವನ. ನಂತರ ಬ್ರಹ್ಮಸ್ಥಾನತ್ವಂ ಅಂದರು, ದೇವರ ದರ್ಶನಕ್ಕೆ ಅನುಕೂಲ ಮಾಡಿಕೊಡುತ್ತೆ ಭೂಮಿ. ಅಂದರೆ ನಮ್ಮ ಶರೀರದಲ್ಲಿ ಭೂಮಿಯ ಪಾಲು ಜಾಸ್ತಿ, ಈ ಭೂಮಿಯ ಪಾಲು ಜಾಸ್ತಿ ಇರುವ ಈ ಶರೀರದಲ್ಲೇ ಬ್ರಹ್ಮನ ದರ್ಶನ ಆಗುತ್ತಿರೋದ್ರಿಂದ ಬ್ರಹ್ಮಸ್ಥಾನತ್ವ ಅಂದರು. ಇನ್ನು ಸದ್ವಿಶೇಷಣತ್ವ ಅಂದರು. ಧಾರಣತ್ವ ಅಂದರೆ ಯಾವುದು? ಅಂದರೆ ಮೂರ್ತದ್ರವ್ಯಾಧಾರಕತ್ವಂ, ಕದಲುವಂಥ ಪದಾರ್ಥಗಳಿಗೆ ಆಧಾರ ಭೂಮಿ. ಒಂದರಲ್ಲಿ ಚಲನವಲನ ಬರಬೇಕಾ, ವಿಶೇಷವಾಗಿ ಅಲ್ಲಿ ಭೂಮಿಯ ಒಂದು ಆಧಾರ ಇರಬೇಕು. ನಂತರ ಭೂತತ್ರಯಮಪೇಕ್ಷ್ಯ ವಿಶೇಷೇಣ ವ್ಯಕ್ತತ್ವಂ. ಮೂರು ಭೂತಗಳು, ವಾಯು ಕಾಣಲ್ಲ, ಆಕಾಶ ಕಾಣಲ್ಲ, ಇನ್ನು ಕಾಣುವಂಥದ್ದು ಯಾವುದ್ಯಾವುದು? ನೀರು, ಅಗ್ನಿ, ಭೂಮಿ. ಅದರಲ್ಲೂ ಕೂಡ ಅಗ್ನಿ ನೀರಿನಕ್ಕಿಂತ ಸ್ಪಷ್ಟ ಕಾಣುವುದು ಭೂಮಿ. ಅದರಿಂದ ಸದ್ವಿಶೇಷಣತ್ವಂ ಅಂದರು. ಸರ್ವಸತ್ವಗುಣೋದ್ಭೇದ ಅಂಬುದು ಭೂಮಿಯ ಇನ್ನು ಕೊನೆಯ ಲಕ್ಷಣ. ಏನದು ಅಂದರೆ ಸರ್ವ ಪ್ರಾಣಿ ಶರೀರೇಶು ಸರ್ವಗುಣ ವ್ಯಂಜಕತ್ವಂ. ಸರ್ವಸತ್ವಗುಣೋದ್ಭೇದ, ಎಲ್ಲ ಪ್ರಾಣಿಗಳ ಶರೀರದಲ್ಲಿದ್ದುಕೊಂಡು ಎಲ್ಲ ರೀತಿಯಾದ ಗುಣಗಳು, ಶಾರೀರಿಕ ಧರ್ಮಗಳನ್ನು ಹೊರಗೆ ಹಾಕುವುದೇ ಭೂಮಿಯ ಲಕ್ಷಣ. ಭೂಮಿಯ ಪಾಲು ನಮ್ಮ ಶರೀರದಲ್ಲಿ ಇದ್ದದ್ದಕ್ಕೆ ನಾನಾ ವಿಕಾರಗಳು ಬರ್ತಾ ಇವೆ, ವಿಕಾರಗಳು ಕಂಡು ಬರ್ತಾ ಇವೆ. ವಿಕಾರಗಳು ಬರುವುದು ಮಾತ್ರ ಅಲ್ಲ, ವಿಕಾರಗಳು ಕಂಡು ಬರ್ತಾ ಇವೆ ಈ ಭೂಮಿಯಲ್ಲಿ. ಎಲ್ಲ ಕಡೆ ಕೂಡ ನಿಯಾಮಕವಾಗಿ ನಾರಾಯಣ ರೂಪಗಳನ್ನು ಚಿಂತನೆ ಮಾಡಬೇಕು ಮಾಡಬೇಕು ಅಂತ ಅಂದರೆ ನಿತ್ಯವೂ ಏಕಾಂತದಲ್ಲಿ ಕೂತು ನಮ್ಮ ಶರೀರದಲ್ಲಿ ಎಲ್ಲೆಲ್ಲಿ ಭೂಭಾಗವಿದೆ, ಎಲ್ಲಿಲ್ಲ, ಎಲ್ಲ ಕಡೆ ತುಂಬಿದೆ ಶರೀರದಲ್ಲಿ, ಆ ಭೂಮಿಯಲ್ಲಿ ನಾರಾಯಣ ರೂಪಗಳು ಸ್ಮರಣೆ ಮಾಡ್ತಾ ಬಂದರೆ ಅವಾಗೇನಾಗುತ್ತೆ ಅಂದರೆ ಈ ಭೂಮಿ, ಭೂಮಿಯ ಏನೇನು ಲಕ್ಷಣಗಳಿವೆ, ಭೂಮಿಯಲ್ಲಿರುವ ಭಗವದ್ ರೂಪ, ಆ ಲಕ್ಷಣಗಳಲ್ಲಿ ಪ್ರಕಟವಾಗುವ ಭಗವದ್ ರೂಪ ಎಲ್ಲವನ್ನು ಸ್ಮರಣೆ ಮಾಡಿದರೆ ಒಟ್ಟಾರೆ ನಮ್ಮದು ಶರೀರವೇ, ಈ ಶರೀರದಲ್ಲಿ ಭೂಮಿಯ ಪಾಲಿದೆ, ಆ ಭೂಮಿಯ ಪಾಲು ಇದ್ದದ್ದಕ್ಕೆ ಈ ಶರೀರ ವಿಕಾರ ಆಗ್ತಾ ಇದೆ, ವಿಕಾರ ಆಗುವುದು ತಪ್ಪಿದ್ದಲ್ಲ, ಆದರೆ ಆ ಆಗುವ ವಿಕಾರ ಭಗವಂತನ ಸೇವೆಗೆ ಉಪಕಾರ ಆಗುವಂತ ಆಗುತ್ತೆ. ಶಾರೀರಿಕ ವಿಕಾರ ಇಲ್ಲದ್ಯಾರಿಗೆ, ಎಲ್ಲರಿಗೂ ಇದೆ, ಆದರೆ ಆ ಶಾರೀರಿಕ ವಿಕಾರ ಭಗವಂತನ ಸೇವಾ ಆಗುವ ರೀತಿಯಲ್ಲಿ ಉಪಯೋಗ ಆಗುವಂತೆ ಆಗುತ್ತೆ. ಭೂಮಿಯಲ್ಲಿ ಭಗವಂತನ ಅಂದರೆ ನಮ್ಮ ಶರೀರದಲ್ಲಿರುವ ಭೂತತ್ವದಲ್ಲಿರುವ ಭಗವದ್ ರೂಪಗಳನ್ನು ಸ್ಮರಣೆ ಮಾಡಿದರೆ ಅದಕ್ಕೆ ಇಷ್ಟೆಲ್ಲ ಆಗಲ್ಲ ನಿಮಗೆ ಏನು ಷೋಡಶಿ ಕೇಳದಿದ್ದರೆ, ವಿಸ್ತಾರವಾಗಿ ನೀವು ಕೇಳದಿದ್ದರೆ ಇಷ್ಟೆಲ್ಲ ಆಗಲ್ಲ ಅಂತ ಚುಟುಕಾಗಿ ಆದರೂ ಮಾಡಲಿ ಅಂತ ಪಂಚೀಕರಣದಲ್ಲಿ ಭೂಮಿ ಭೂಮಿ ಅಂತ ಕೊಡ್ತಾ ಇರ್ತಾರೆ. ಅಲ್ಲ, ಭೂಮಿ ಭೂಮಿ ಅಂತ ಭೂಮಿ ಇಲ್ಲಿಂದ ಬಂತು, ಇದರಿಂದ ಏನು ಗಂಧ ಇವೆಲ್ಲ ಸ್ಮರಣೆ ಮಾಡಿದರೆ ಏನು ಉಪಯೋಗ? ಅಂದರೆ ಅದು ಎಲ್ಲೋ ಇಲ್ಲ, ನಮ್ಮ ಶರೀರದಲ್ಲೇ ಇವೆ. ಅದರಿಂದ ಬರುವ ಪರಿಣಾಮಗಳನ್ನೆಲ್ಲ ಭಗವಂತನ ಪೂಜೆಗಾಗಿ ಚಿಂತನೆ ಮಾಡುವ ಭಾಗ್ಯವನ್ನು ಅಲ್ಲಿರುವ ದೇವತೆಗಳು ನಮಗೆ ಕೊಡುತ್ತಾರೆ ಎಂಬುದನ್ನು ಚೆನ್ನಾಗಿ ಕೊಡುತ್ತಾರೆ. ಇನ್ನು ಮುಂದೆ ಹೇಳ್ತಾರೆ, ಈ ಐದರಲ್ಲೂ ಕೂಡ ಐದು ಗುಣಗಳಿವೆ. ಯಾವುದು? ಪೃಥ್ವಿ, ಅಪು, ತೇಜೋ, ವಾಯು, ಆಕಾಶಗಳಲ್ಲಿ ಒಂದೊಂದು ಒಂದೊಂದು ಗುಣಗಳಿವೆ. ಆದರೆ ಸರಿಯಾಗಿ ನೋಡಿದರೆ ಮೊದಲು ಬಂದದ್ದು ಯಾವುದು? ಶಬ್ದ. ಅದರಿಂದ ಆಕಾಶ, ಅಲ್ಲಿಂದ ವಾಯು. ಅಂದರೆ ಅಲ್ಲಿಂದ ಹುಟ್ಟಿದ್ದು ವಾಯು, ಸ್ಪರ್ಶ, ಸ್ಪರ್ಶದಿಂದ ವಾಯು ಬಂದರೆ ವಾಯುವಿನಲ್ಲಿ ಏನು ಬಂತು? ಅದರ ಗುಣ ಅಲ್ಲದೆ ಆಕಾಶ ಗುಣವೂ ಬಂತು. ಹಾಗೆ ಮೊದಲಿನದರಲ್ಲಿ ಒಂದು, ಎರಡನೆಯದರಲ್ಲಿ ಎರಡು, ಮೂರನೆಯದರಲ್ಲಿ ಮೂರು, ನಾಲ್ಕನೆಯದರಲ್ಲಿ ನಾಲ್ಕು, ಐದನೆಯದರಲ್ಲಿ ಐದು ಬಂತು. ಅದರೊಳಗಿರುವಂಥ ಒಂದೊಂದನ್ನು ಬಿಟ್ಟರೆ ಎಕ್ಸ್ಟ್ರಾ ಒಂದು, ಎರಡು, ಮೂರು, ನಾಲ್ಕು ಹಾಗೆ ಬಂತು. ಈ ರೀತಿ ಚಿಂತನೆ ಮಾಡತಕ್ಕದ್ದು. ಇನ್ನ ನಮ್ಮ ಶರೀರದಲ್ಲಿ ಆಗತಕ್ಕಂಥ ಎರಡು ರೀತಿ ಕಾರ್ಯಗಳು, ಶುಭ ಅಶುಭ. ವಿಷ್ಣು ದೇವಾಶ್ಚ ಶುಭಾಶುಭ ರೂಪಸ್ಯ ಸರ್ವಸ್ಯಾಪಿ ಪ್ರೇರಕಾಃ. ನಮ್ಮಿಂದ ಆಗತಕ್ಕಂಥ ಒಳ್ಳೆ ಕೆಟ್ಟ ಎರಡೂ ಕರ್ಮಗಳಿಗೂ ಕೂಡ ಭಗವಂತ ದೇವತೆಗಳು ಪ್ರೇರಕರು. ಇಲ್ಲಿ ಪಾಪಕರ್ಮಗಳಿಗೆ ಯಾರು ಪ್ರೇರಕರು? ದೈತ್ಯರು. ಆದರೆ ಆ ದೈತ್ಯರು ಸಾಕ್ಷಾತ್ತಾಗಿ ನಮ್ಮಲ್ಲಿ ಪಾಪಕರ್ಮವನ್ನು ಮಾಡಿಸಲ್ಲ, ದೇವತೆಗಳೇ ದೈತ್ಯರಲ್ಲಿ ನಿಂತು ಅವರ ಮೂಲಕ ನಮ್ಮಿಂದ ಪಾಪಕರ್ಮಗಳನ್ನು ಮಾಡಿಸ್ತಾರೆ. ಆವಾಗ ನಮ್ಮಿಂದ ಪುಣ್ಯಕರ್ಮಗಳು ಮಾಡಿಸೋದು ಯಾರು? ದೇವತೆಗಳು ಮಾತ್ರ. ನಮ್ಮಿಂದ ದೇವತೆಗಳು ಮಾಡಿಸಿದ ಪುಣ್ಯಕರ್ಮಗಳಲ್ಲಿ ಪಾಲು ದೇವತೆಗಳಿಗೆ ಹೋಗಿಯೇ ಹೋಗುತ್ತೆ. ಹಾಗೆಯೇ ನಮ್ಮಿಂದ ಆದ ಪಾಪಕರ್ಮಗಳಲ್ಲಿ ಪಾಲು ದೈತ್ಯರಿಗೆ ಹೋಗಿ ಒಳಗೆ ದೇವತೆಗಳಿಗೂ ಬರಬೇಕಲ್ಲ, ಅವರು ಕೂಡ ಮಾಡಿಸಿದರಲ್ಲ, ಅವರಿಗೆ ಯಾಕೆ ಬರಲ್ಲ ಅಂದರೆ ಉತ್ತರ ಕೊಡುತ್ತಾರೆ. ಅತ್ರ ಪ್ರೇರಕಾಹ ಅಪಿ, ನಮ್ಮೊಳಗೆ ಪಾಪಕರ್ಮಗಳಿಗೆ ಪ್ರೇರಕರಾಗಿದ್ರು ದೇವತೆಗಳು. ಪಾಪಾನಾಂ ನ ದೇವಾಹ ಪಾಪಮಾಪ್ನುಯುಹು, ದೇವತೆಗಳಿಗೆ ನಮ್ಮಿಂದ ಪಾಪಕರ್ಮ, ದೈತ್ಯರ ಮೂಲಕ ಪಾಪಕರ್ಮ ಮಾಡಿಸಿದರೆ ಅವರಿಗೆ ಪಾಪವಿಲ್ಲ. ಮತ್ತೇನು ಪ್ರತ್ಯುತ? ಅಷ್ಟೇ ಅಲ್ಲ, ಇನ್ನೇನಾಗುತ್ತೆ? ಹರಿ ಆಜ್ಞಾಕರಣಾತ್ ಹರಿಪೂಜಾ ಇತಿ ಚ ಉದ್ದೇಶಾತ್, ಶ್ರೀಹರಿ ಆಜ್ಞೆ, ಶ್ರೀಹರಿ ವಿಶೇಷವಾಗಿ ಮಾಡಿಸ್ತಾ ಇದ್ದಾನೆ, ಇದು ಹರಿಪೂಜಾ ಅಂತ ಉದ್ದೇಶ ಇಟ್ಟುಕೊಂಡದ್ದರಿಂದ ಜೀವರಾಶಿಯಿಂದ ಕೆಟ್ಟ ಕೆಲಸ ಮಾಡಿಸಿದರೂ ಕೂಡ ಅವರಿಗೇನಾಗುತ್ತೆ? ಪುಣ್ಯಮೇವ ಏಭಿರವಾಪ್ಯತೆ, ಇವರಿಗೆ ಪುಣ್ಯವೇ ಬರುತ್ತೆ ದೇವತೆಗಳಿಗೆ. ಅಂದರೆ ಅರ್ಥ ಆಯ್ತಾ? ದೇವತೆಗಳಿಗೆ ದೈತ್ಯರ ಮೂಲಕ ನಮ್ಮಿಂದ ಪಾಪಕರ್ಮ ಮಾಡಿಸಿದರು, ನಮ್ಮ ನಮ್ಮ ಕರ್ಮಾನುಸಾರ ಆ ಪಾಪಕರ್ಮಗಳನ್ನು ಮಾಡಿಸಬೇಕು ಅಂತ ದೇವರೇ ಅಪ್ಪಣೆ ಕೊಟ್ಟದ್ದರಿಂದ, ದೇವರು ಅಪ್ಪಣೆ ಕೊಟ್ಟಂತೆ ಮಾಡಿದ್ದರಿಂದ ಅವರಿಗೆ ಪಾಪ ಬರಲ್ಲ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ತತ್ರ ದೇವಾಹ ಶರೀರ ಇಂದ್ರಿಯ ಸ್ವಾತಂತ್ರ್ಯ ಆಧಿಕ್ಯ ತಾರತಮ್ಯೇನ ಬ್ರಹ್ಮಪರ್ಯಂತಂ ಉತ್ತರೋತ್ತರಂ ಅಧಿಕಂ ಫಲಂ ಸ್ವಯಂ ಆಪ್ಯ ಕರ್ತುಃ ಜೀವಸ್ಯಾಪಿ ಯೋಗ್ಯತಾನುಸಾರೇಣ ಪ್ರಯಚ್ಛಂತಿ. ದೇವತೆಗಳು ಈ ಪುಣ್ಯ ಫಲವನ್ನು ಸ್ವೀಕಾರ ಮಾಡುವಾಗ ಹೇಗೆ ಅವರಿಗೆ ಫಲ ಬರುತ್ತೆ ಅಂದರೆ, ಶರೀರ ಇಂದ್ರಿಯ ಸ್ವಾತಂತ್ರ್ಯ ಆಧಿಕ್ಯ ತಾರತಮ್ಯೇನ. ಈ ದೇವತೆಗಳು ಅವರ ಶರೀರ ಇರುತ್ತೆ, ಅವರ ಇಂದ್ರಿಯಗಳಿರುತ್ತೆ, ಆ ಶರೀರಗಳಿ ಅವರವರ ಶರೀರ ಅವರವರ ಇಂದ್ರಿಯಗಳಲ್ಲಿ ಎಷ್ಟೆಷ್ಟು ಸ್ವಾತಂತ್ರ್ಯ ಇರುತ್ತೋ ಆ ಸ್ವಾತಂತ್ರ್ಯಕ್ಕನುಗುಣವಾಗಿ, ಅಂದರೆ ದೇವತೆಗಳಲ್ಲಿ ಇವರಲ್ಲಿ ಸ್ವಲ್ಪ ಸ್ವಾತಂತ್ರ್ಯ, ದೊಡ್ಡವರಲ್ಲಿ ಇನ್ನೂ ಸ್ವಲ್ಪ, ಬ್ರಹ್ಮದೇವರಲ್ಲಿ ಜಾಸ್ತಿ ಸ್ವಾತಂತ್ರ್ಯ, ಹಾಗೆ ಎಲ್ಲರಲ್ಲಿ ಸ್ವಾತಂತ್ರ್ಯ ಇರುತ್ತಲ್ಲ, ಆ ಸ್ವಾತಂತ್ರ್ಯಕ್ಕೆ ತಕ್ಕಂತೆ ಫಲ ಅವರಿಗೆ ಬರುತ್ತೆ. ಅರ್ಥ ಆಯ್ತಾ? ಇಷ್ಟು ನಾ ಹೇಳಿದ್ದಿಷ್ಟು ಎಲ್ಲ ದೇವತೆಗಳಿಗೆ ಫಲ ಬರುತ್ತೆ. ಒಬ್ಬರಿಗಿಂತ ಒಬ್ಬರಿಗೆ, ಒಬ್ಬರಿಗಿಂತ ಒಬ್ಬರಿಗೆ ಜಾಸ್ತಿ 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 ಬರುತ್ತೆ. ಯಾರಿಗೆ ಯಾರ ಶರೀರ ಇಂದ್ರಿಯಗಳಲ್ಲಿ ಸ್ವಾತಂತ್ರ್ಯ ಜಾಸ್ತಿ ಇರುತ್ತೋ ಅವರಿಗೆ ಜಾಸ್ತಿ ಫಲ, ಸ್ವಾತಂತ್ರ್ಯ ಕಡಿಮೆ ಇರುತ್ತೋ ಅವರಿಗೆ ಕಡಿಮೆ ಫಲ. ಇಷ್ಟೇ ಅರ್ಥ ಆಗದೇ ಇರೋ ವಿಶೇಷ. ಇಷ್ಟಂತಲ್ಲಿ ಹೇಳಿದ್ದಾರೆ, ಆ ಶಬ್ದದ ಅರ್ಥ ಹೇಳಿದೆ. ಯಾವ ಯಾವ ದೇವತೆಗಳಿಗೆ ಅವರ ಶರೀರ ಇಂದ್ರಿಯಗಳಲ್ಲಿ ಎಷ್ಟೆಷ್ಟು ಸ್ವಾತಂತ್ರ್ಯ ಇರುತ್ತೋ ಆ ಸ್ವಾತಂತ್ರ್ಯ ತಾರತಮ್ಯದಿಂದ ಅವರಿಗೆ ಫಲ ಬರುತ್ತೆ. ಏನೋಪ್ಪ ಇವರು ಹೀಗೆ ಹೇಳಿದ್ದಾರೆ, ಸಂಶಯ ಬಂತಲ್ವಾ? ದೇವರೇ ಸ್ವತಂತ್ರ, ಇವರಿಗೆ ಸ್ವಾತಂತ್ರ್ಯವೇ ಇಲ್ಲ. ಅಂಥ ಕಾಲಕ್ಕೆ ಇವರಲ್ಲಿ ಸ್ವಾತಂತ್ರ್ಯ ಕಲ್ಪನೆ ಮಾಡುವುದೇ ತಪ್ಪು, ಅದರಲ್ಲೂ ಹೆಚ್ಚು ಸ್ವಾತಂತ್ರ್ಯ ಕಡಿಮೆ ಸ್ವಾತಂತ್ರ್ಯ ಅಂತ ಹೇಳೋದು ಹೇಗೆ ಅಂದರೆ, ಅರ್ಥ ಹೇಗೆ? ಭಗವಂತ ಅವರವರಲ್ಲಿ ನಿಂತು ತನ್ನ ಶಕ್ತಿಯಿಂದಲೇ ಅವರ ಕಾರ್ಯ ಮಾಡಿಸ್ತಾ ಬರ್ತಾನಲ್ಲ, ಅದು ಯಾರಲ್ಲಿ ಜಾಸ್ತಿ ಮಾಡಿಸ್ತಾನೋ ಅವರಿಗೆ ಜಾಸ್ತಿ ಫಲ, ಯಾರಲ್ಲಿ ಕಡಿಮೆ ಮಾಡಿಸ್ತಾನೋ ಅಷ್ಟು ಕಡಿಮೆ ಫಲ. ಅಂದರೆ ಸ್ವಾತಂತ್ರ್ಯ ತಾರತಮ್ಯ ಅಂದರೆ ಭಗವಂತ ಯಾರ್ಯಾರಲ್ಲಿ ತನ್ನ ಸ್ವಾತಂತ್ರ್ಯ ಶಕ್ತಿಯನ್ನ ಎಷ್ಟೆಷ್ಟು ಪ್ರಕಟ ಮಾಡುತ್ತಾನೋ ಆ ಪ್ರಕಟ ಆಗದ ಪರ್ಸೆಂಟೇಜ್ಗೆ ತಕ್ಕಂತೆ ಫಲ ಬರುತ್ತೆ ಎಂಬುದು ಅರ್ಥ ಅಷ್ಟೇ ಹೊರತು ಬೇರೊಂದು ಇದಕ್ಕೆ ಅರ್ಥ ಇಲ್ಲ. ಭಗವಂತ ಆಯಾ ದೇವತೆಗಳಲ್ಲಿ ನಿಂತು ಎಷ್ಟೆಷ್ಟು ಶಕ್ತಿ ಪ್ರಕಟ ಮಾಡತಾನೋ, ಅಂದರೆ ಅವರಿಂದ ಕೆಲಸ ಮಾಡಿಸಲಿಕ್ಕೆ ತನ್ನ ಶಕ್ತಿ ಎಷ್ಟು ಖರ್ಚು ಮಾಡತಾನೋ, ಆ ದೇವರು ತನ್ನ ಶಕ್ತಿಯನ್ನು ಬಳಸಿದ ಪರ್ಸೆಂಟೇಜ್ ಪ್ರಕಾರ ಅವರಿಗೆ ಫಲ. ನೀವು ಶಬ್ದ ಅಧಿಷ್ಠಾನ ಅಧಿಷ್ಠಾನ ಅಂತ ಹೇಳ್ತಾ ಇದ್ದೀರಾ, ಅದರ ಅರ್ಥ ಏನು? ಅಲ್ಲ, ಈಗ ಅಧಿಷ್ಠಾನ ಅಂದ್ರೆ ಜಾಸ್ತಿ ಪವರು ಅಂತನಾ ನಿಮ್ಗೆ ಅರ್ಥ? ಇಷ್ಟು ಏನು, ಭಗವಂತ ಎಲ್ಲರೂ ಅಸ್ವತಂತ್ರವೇ. ಅವರಲ್ಲಿ ಭಗವಂತ ನಿಂತು ಅವರ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ಅವರವರ ಕಾರ್ಯ ಮಾಡಿಸಲಿಕ್ಕೆ ತನ್ನ ಶಕ್ತಿ ಎಷ್ಟು ಬಳಸ್ತಾನೋ ಅದರ ಪರ್ಸೆಂಟೇಜ್ ಇದೆ. ನಮ್ಮಲ್ಲಿ ಬ್ರಹ್ಮದೇವರಲ್ಲಿ ದೇವರು ಎಷ್ಟು ಶಕ್ತಿ ಬಳಸಬೇಕು ಅಂದರೆ ಅಷ್ಟು ಕಾರ್ಯ ಮಾಡಿಸಲಿಕ್ಕೆ ಅಷ್ಟು ಶಕ್ತಿ ನಮ್ಮಲ್ಲಿ ಬೇಕಾ? ಬರೀ ಊಟ ಮಾಡಿ ಕೂಡೋಗ್ತಾನೆ, ಆದ್ದರಿಂದ ಅಷ್ಟು ಶಕ್ತಿ ದೇವರು ಖರ್ಚು ಮಾಡಬೇಕಾಗಿಲ್ಲ, ಬ್ರಹ್ಮದೇವರೇ ಜಾಸ್ತಿ ಮಾಡಬೇಕು. ಅದಕ್ಕೆ ಆ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ತತ್ವಾಭಿಮಾನಿಗಳಲ್ಲಿ ಯಾರ್ಯಾರಲ್ಲಿ ಎಷ್ಟೆಷ್ಟು ಜಾಸ್ತಿ ಕೆಲಸ ಆಗಬೇಕೋ ದೇವರು ತನ್ನ ಶಕ್ತಿ ಅಷ್ಟು ಪ್ರಕಟ ಮಾಡುತ್ತಾನೆ. ದೇವರ ಶಕ್ತಿ ಎಷ್ಟೆಷ್ಟು ಹೆಚ್ಚು ಪ್ರಕಟ ಆಗುತ್ತೆ, ಇವರಲ್ಲಿ ಕಡಿಮೆ ಆಗುತ್ತೆ, ಆ ಡಿಫರೆನ್ಸ್ ದೇವರು ತನ್ನ ಶಕ್ತಿಯನ್ನು ಪ್ರಕಟ ಮಾಡಿದ್ದು, ಆ ಡಿಫರೆನ್ಸ್ ಏನಿರುತ್ತಲ್ಲ ಆ ಪ್ರಕಾರ ಅವರವರಿಗೆ ಫಲ ಬರುತ್ತೆ. ಅವರಿಗೆ ಶಕ್ತಿ ಇಲ್ಲ, ದೇವ ತಾನು ಅವರ ಕೈ ಹಿಡಿದು ಮಾಡಿಸಿದ್ದು, ಆ ಮಾಡಿಸಲಿಕ್ಕೆ ತನ್ನ ಶಕ್ತಿ ಎಷ್ಟು ಬಳಸಿದ ದೇವ ಆ ಪರ್ಸೆಂಟೇಜ್, ಅದನ್ನೇ ದತ್ತ ಸ್ವಾತಂತ್ರ್ಯ ಅಂದರು. ಖಂಡಿತ ಮಾಡಿಸ್ತಾನೆ, ಅವರು ಗೊಂಬೆಗಳೇ, ಅವರು ಗೊಂಬೆಗಳೇ ಖಂಡಿತ. ಅದು ಕೂಡ ಹೇಳ್ತಾರೆ, ಅದಕ್ಕೆ ಹೇಳ್ತಾರೆ, ಆ ದೇವತೆಗಳಿಗೆ ಪುಣ್ಯ ಫಲ ಕೊಡುವಾಗ ಈ ದೇವರು ಮಾಡಿಸಿದ ಅವರಿಂದ ಮಾಡಿಸಲಿಕ್ಕೆ ದೇವರು ಶಕ್ತಿಯನ್ನ ಎಷ್ಟೆಷ್ಟು ಹೆಚ್ಚು ಹೆಚ್ಚು ಬಳಸ್ತಾನೆ ಆ ಪ್ರಕಾರ ಹೆಚ್ಚು ಹೆಚ್ಚು ಫಲವೋ, ಹಾಗೆ ದೈತ್ಯರಲ್ಲೂ ಕೂಡ ಕೆಟ್ಟ ಕೆಲಸ ಮಾಡಿಸಲಿಕ್ಕೆ ಎಷ್ಟೆಷ್ಟು ಶಕ್ತಿ ಒಬ್ಬೊಬ್ಬರಲ್ಲಿ ಹೆಚ್ಚು ಬಳಸ್ತಾನೋ ಅಷ್ಟು ಕೆಟ್ಟ ಫಲದ ತಾರತಮ್ಯ ಇದೆ. ಟಾಪ್ ಮೋಸ್ಟ್ ಪಿಚ್ಚಿಯಾರಿಗೆ ಕಲಿಗೆ ಕೊಟ್ಟು ಬಿಡ್ತಾನೆ, ಎಲ್ಲ ಅವನಿಗೆ ತಂದು ಹಾಕ್ತಾನೆ. ಚೆನ್ನಾಗಿ ಹೇಳ್ತಾರೆ, ಮುಂದೆ ನೋಡಿ ಹೇಳ್ತಾ ಇದ್ದಾರೆ. ಖಂಡಿತ ದೇವರ ಶಕ್ತಿ ಪ್ರಕಟ ಮಾಡುವುದೇ ಜೀವನ ಯೋಗ್ಯತೆಗೆ ಸಂಬಂಧಪಟ್ಟಂತೆ. ಇಲ್ಲಿ ಮುಂದೆ ಹೇಳ್ತಾ ಇದ್ದಾರೆ, ಅಸುರಾಸ್ತು ಅಶುಭ ಮಾತ್ರಸ್ಯ ಪ್ರೇರಕಾಹ. ನಮ್ಮ ಶರೀರದಲ್ಲಿ ಅಶುಭಕ್ಕೆ ಮಾತ್ರ ಪ್ರೇರಕರು ಅಸುರರು. ಅವರೆಲ್ಲರೂ ಕೂಡ ದೇವಾನಾಮಿವ ಉದ್ದೇಶಾದಿ ಅಭಾವಾತ್. ನಮ್ಮಿಂದ ಕೆಟ್ಟ ಕೆಲಸ ಆಗಬೇಕಾದರೆ ದೈತ್ಯರು ಮಾಡಿಸಬೇಕು. ದೈತ್ಯರೊಳಗೆ ದೇವರು ದೇವತೆಗಳು ನಿಂತು ದೈತ್ಯರ ಮೂಲಕ ನಮ್ಮಲ್ಲಿ ಕೆಟ್ಟ ಕೆಲಸ ಮಾಡಿಸ್ತಾರೆ. ದೇವತೆಗಳು ನಮ್ಮಿಂದ ಕೆಟ್ಟ ಕೆಲಸ ಮಾಡಿಸುವಾಗ, ದೈತ್ಯರ ಮೂಲಕ ಮಾಡಿಸುವಾಗ ಇದು ಹರಿಯಾಜ್ಞಾ ಅಂತ ಮಾಡಿಸ್ತಾರೆ, ನಮ್ಮ ಮೇಲೆ ದ್ವೇಷ ಇರಲ್ಲ. ದೈತ್ಯರು ನಮ್ಮಿಂದ ಕೆಟ್ಟ ಕೆಲಸ ಮಾಡಿಸುವಾಗ ಅದು ಮಾಡಿಸಿ ಸಂತೋಷ ಪಡ್ತಾರೆ, ಹಾಳಾದ 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 ಅಂತ ಆನಂದ ಪಡ್ತಾ ಇರ್ತಾರೆ. ಇದವರ ಸ್ವಭಾವ ಅಂತ ಹೇಳ್ತಾರೆ. ಆದ್ದರಿಂದ ಅವರಿಗೆ ವಿಶೇಷವಾಗಿ ದುಃಖವೇ ಬರುತ್ತೆ. ಆ ಕೆಟ್ಟ ಕೆಲಸದ ಫಲ ಜೀವನಿಗೆ ಚೂರು ಈ ದೈತ್ಯರಿಗೆಲ್ಲ ಬರುತ್ತೆ. ಹೇಗೆ? ಅವರವರಲ್ಲಿ ಕೂಡ ಅದು ಶಬ್ದ ಪ್ರಯೋಗ ಮಾಡುತ್ತಾರೆ. ಶರೀರ ಇಂದ್ರಿಯ ಸ್ವಾತಂತ್ರ್ಯ ಆಧಿಕ್ಯ ತಾರತಮ್ಯೇನ ಅಂಬುದು ಅಲ್ಲಿ ಕೂಡ ಹೇಳುತ್ತಾರೆ. ಅಂದರೆ ಅಲ್ಲಲ್ಲಿ ಭಗವಂತ ಅವರವರಿಂದ ತನ್ನ ಶಕ್ತಿ ಎಷ್ಟೆಷ್ಟು ಪ್ರಕಟ ಮಾಡಿ ಮಾಡಿಸಿದ ಅದಕ್ಕೆ ತಕ್ಕಂತೆ ಅವರವರಲ್ಲಿ ಆ ಫಲದ ತಾರತಮ್ಯ ಬರುತ್ತೆ. ಅದರಲ್ಲಿ ಯಾವ ಯಾವ ದುಃಖ ಯಾವ ಯಾವ ಅಸುರನಿಗೆ ಹೋಗುತ್ತೆ ಅದು ಲಿಸ್ಟ್ ಕೊಡುತ್ತಾರೆ. ಅಲ್ಲಿ ಹೇಳ್ತಾರೆ ಹುಟ್ಟು, ಹುಟ್ಟಿದಾಗ ದುಃಖ ಏನು ಬರುತ್ತಲ್ಲ, ಜನ್ಮ ಆದಿ ಅಂದರೆ ಹುಟ್ಟೋದು, ಆ ಹುಟ್ಟಿದಾಗ ನಾನಾ ತೊಂದರೆಗಳು, ಏನು ಮೈಯೆಲ್ಲ ಮುರಿದಂತಾಗ್ತಾ ಇರುತ್ತೆ ಆ ದುಃಖ ಯಾರಿಗೆ, ದೇಹಾಭಿಮಾನಿ ಅಸುರನಿಗೆ ಬರುತ್ತಂತೆ. ಹಾಗೆ ಸುಪ್ತಿಯಾದಿ ಅಪ್ಪಯಜಂ ದುಃಖಂ, ಸುಷುಪ್ತಿ ಮತ್ತು ವಿಶೇಷವಾಗಿ ಈ ಸಾವು ಇದರಲ್ಲಿ ಬರತಕ್ಕಂಥ ದುಃಖ ಇಂದ್ರಿಯಾಭಿಮಾನಿ ಅಸುರರಿಗೆ ಬರುತ್ತಂತೆ ಆ ದುಃಖವೆಲ್ಲ ಕೂಡ. ಇನ್ನ ಹಸಿವೆ ಬಾಯಾರಿಕೆಯಿಂದ ಬರತಕ್ಕಂಥ ದುಃಖ ಯಾರಿಗೆ ಅಂದರೆ ಪ್ರಾಣಾಭಿಮಾನಿ ಅಸುರಸ್ಯ, ನಮ್ಮ ಪ್ರಾಣಾಭಿಮಾನಿ ನೋಡಿ, ಪ್ರಾಣಕ್ಕಭಿಮಾನಿ ದೇವತೆಗಳಿದ್ದಂತೆ ಪ್ರಾಣಕ್ಕಭಿಮಾನಿ ಜಡವಾಯುಗೆ ಅಭಿಮಾನಿಗಳಾಗಿ ದೈತ್ಯರು ಕೂತಿರ್ತಾರೆ. ಹಾ, ನಂತರ ಭಯ ತರ್ಷಾದಿ ಜನ್ಯಂ ದುಃಖಂ, ತೃಷ ಮೊದಲಾದ ಈ ದುಃಖ ಎಲ್ಲವೂ ಕೂಡ ಮನೋಭಿಮಾನಿ ಅಸುರನಿಗೆ ಬರುತ್ತೆ. ಇನ್ನು ಹೇಳುತ್ತಾರೆ ಕೇವಲ ಒಳಗಿನ ದುಃಖ, ಹೊರಗಿಂದೇನಿಲ್ಲ, ಓನ್ಲಿ ಪ್ಯೂರ್ ಒಳಗಿನ ದುಃಖ ಬುದ್ಧಿ ಅಭಿಮಾನಿ ಅಸುರನಿಗೆ ಬರುತ್ತಂತೆ. ಹೇಳ್ತಾರೆ ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನೀಚೋಸ್ಮಿ, ನಾನೆಲ್ಲರಿಗಿಂತ ಕಡಿಮೆ, ನಾನೆಲ್ಲರಿಗಿಂತ ಕಡಿಮೆ, ನಾನೇನೋ ಇದು ಅಂತೆಲ್ಲ, ನೀಚೋಸ್ಮಿ ಇತಿ ಅನುಸಂಧಾನ ಜನ್ಯಂ ದುಃಖಂ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಂದ ಬರುವ ದುಃಖ ಯಾರಿಗೆ ಅಂದರೆ ಅಹಮ್ಮಾನಿ ಅಸುರಸ್ಯ, ಅಹಂಕಾರಕ್ಕೆ ಅಭಿಮಾನಿಯಾದ ಅಸುರ ಅವನಿಗೆ ಬರ್ತಾ ಇರುತ್ತಂತೆ. ಇನ್ನು ಇದಂತೂ ಸಾಮಾನ್ಯ, ಸ್ವಲ್ಪ ಕೆಲವರು ಜಾಸ್ತಿ ಕೆಲವರು ಕಡಿಮೆ ಇರುತ್ತೆ. ಏನು ಕಳ್ಕೊಂಡದ್ದು ನೆನೆಸಿ ನೆನೆಸಿ ಅಳತಾ ಇರ್ತಾರೆ, ಅದು ವ್ಯಕ್ತಿಗಳು ಇರ್ತಾರೆ ಅಥವಾ ಪದಾರ್ಥಗಳು ಇರುತ್ತೆ. ಆ ಪದಾರ್ಥಗಳನ್ನು ವ್ಯಕ್ತಿಗಳನ್ನು ಕಳ್ಕೊಂಡಾಗ ಎಲ್ಲರಿಗೂ ದುಃಖ ಬರೋದು ಸಹಜ, ಚೂರು ಚೂರು. ಕೆಲವರಿಗೆ ಅದೂ ಇರಲ್ಲ, ಹೋದರೆ ಹೋಯ್ತು ಅಂತ ಹೋಗ್ತಾ ಇರ್ತಾರೆ, ಅದು ದೇವರು ಕೊಟ್ಟ ಭಾಗ್ಯ. ಕೆಲವ್ರಿಗೆ ಹಾಗಲ್ಲ, ಒಂದೇ ಒದ್ದಾಡಿ ಒದ್ದಾಡಿ ಏನು ಸುಮ್ಮನೆ ಕೂತ್ರೆ ಸಾಕು, ಹಿಂದಿಂದೆಲ್ಲ ಫ್ಲ್ಯಾಶ್ ಬ್ಯಾಕ್ ಹಾಕ್ಕೊಂಡು 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 ಪಕ್ಕಾಗಿದ್ದವರ ತಲೆಯೆಲ್ಲ ಕೆಡಿಸ್ತಾ ಇರ್ತಾರೆ. ಹೌದಾ, ನಾವು ಹೀಗಾಯಿತು ಹಾಗಾಯಿತು, ಒನ್ ಅವರ್ ಟೈಮ್ ಕೊಟ್ಟರೆ ಅವರು ಸಫಿಷಿಯಂಟ್ ಆಗಲ್ಲ. ಅದೇ ಒಂದು ಸಲ ನಮ್ಮ ಸ್ವಾಮಿಗಳು ಸರಿ ಹೋಗ್ತಾ ಇದ್ವು, ನಾವು ಉಡುಪಿಯಿಂದ ಸೋದೆಗೆ ಒಂದು 4-5 hours ಹಿಡಿಯುತ್ತೆ ಉಡುಪಿಯಿಂದ ಸೋದೆಗೆ ಹೋಗಿ, ಅದು ನಾವು ಟೆಂಪೋ ಟ್ರಾವೆಲ್ ಹೋಗ್ತಾ ಇದ್ವಿ. ಒಬ್ಬ ಮಹಾನುಭಾವ ಸಿಕ್ಬಿಟ್ಟ, ಸ್ವಾಮಿಗಳು ಪಕ್ಕದಲ್ಲಿ ಕೂತಿದ್ದಾನೆ, ಆತ ಬಹಳ ಪರಿಚಯ ಅವರಿಗೆಲ್ಲ. ಮಾತಾಡಲಿಕ್ಕೆ ಶುರು ಮಾಡಿ, ಉಡುಪಿಯಲ್ಲಿ ಶುರುವಾದದ್ದು ಸೋದೆ ಪರ್ಯಂತ ನಿಲ್ಲಿಸಿಲ್ಲ, 5 ಗಂಟೆ ಮಾತಾಡ್ತಾ ಇದ್ದಾನೆ. ಪಕ್ಕದಲ್ಲಿ ಕೂತವರು ನಿಮ್ಮ ವಾಂತಿ ಬರ್ತಾ ಇದ್ದಾನೆ. ಆಟು ಕೇಳಿ 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 ಸಾಕಾಗಿಬಿಟ್ಟಿದೆ, ಇನ್ನು ಮೇಲೆ ಯಾರಾದರೂ ಮಾತಾಡಿ ದೂರ ಓಡಿ ಹೋಗಬೇಕು ಅಂತ ಅಷ್ಟು ಮಾತಾಡ್ತಾ ಇರ್ತಾರೆ. ಇಷ್ಟು ಮಾತಿನಲ್ಲಿ ಸಬ್ಜೆಕ್ಟ್ ಏನಯ್ಯ, ನಾನು ಹಾಗಿದ್ದೆ, ನಮ್ಮವರು ಹಾಗಿದ್ರು, ಇದು ಹೀಗಿತ್ತು ಅದು ಹಾಗಿತ್ತು, ಇಷ್ಟೇ. ದೇವರದ್ದೊಂದು ಪ್ರೊಟೆಕ್ಟ್ ಅಂತ ಬರುವುದೂ ಇಲ್ಲ. ಅದೇ ಹೇಳುತ್ತಾರೆ ಈ ಹಿಂದೆ ಹೋದದ್ದು ಹಾಗೆ ಹೀಗೆ ನೆನೆಸಿ ನೆನೆಸಿ ದುಃಖ ಪಡೋದೆಲ್ಲ ಯಾರಿಗೆ, ಚಿತ್ತಾಭಿಮಾನಿ ಅಸುರನಿಗೆ ಬರುತ್ತಂತೆ. ಅದಕ್ಕೆ ನೆನೆಸುವುದು ಸ್ಮೃತಿ. ಇನ್ನ ಈ ಎಲ್ಲವೂ ದುಃಖ, ಒಬ್ಬೊಬ್ಬರಿಗೊಂದು ದುಃಖ, ಎಲ್ಲ ಸೇರಿ ಯಾರಿಗಾದ್ರೂ ಬರುತ್ತಾ ಅಂದರೆ ಹೇಳ್ತಾ ಇದ್ದಾರೆ ಜೀವಮಾನಿ ಅಸುರಸ್ಯ ಕಲೇಹೇ. ಜೀವಾಭಿಮಾನಿ ಅಸುರ ಯಾರು ಅಂದರೆ ಕಲಿ, ಅವನಿಗೆ ಬರುತ್ತೆ ಅಂತ ಚೆನ್ನಾಗಿ ಹೇಳ್ತಾ ಅಥವಾ ನಮಗೇನು ಬರಲ್ವಾ, ಇಲ್ಲ ದೇವತೆಗಳು ದೈತ್ಯರವರು ತಗೊಂಡ್ಬಿಡ್ತಾರಾ ಅಂದ್ರೆ ಇಲ್ಲ. ದೇಹೇಂದ್ರಿಯೇಷು ಅಭಿಮಾನತಃ, ದೇಹದಲ್ಲಿ ಇಂದ್ರಿಯಗಳಲ್ಲಿ ನಮಗೂ ಚೂರು ಅಭಿಮಾನ ಇರುತ್ತಾದ್ದರಿಂದ ಜೀವಸ್ಯಾಪಿ ಕಿಂಚಿತ್ ಭವತಿ, ಜೀವನಿಗೂ ಚೂರು 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 ಈ ದುಃಖ ಆ ದುಃಖ ಎಲ್ಲ ಸ್ವಲ್ಪ ಸ್ವಲ್ಪ ನಿಮಗೂ ಆಗಲಿ ಅಂತ. ಹೇಗೆ ಸ್ವಾಮಿಗಳ ನೈವೇದ್ಯ ಚಿಕ್ಕಡಿಗೆ ಅಂತ ಆಗತ್ತೆ, ಆದ ಮೇಲೆ ಎಲ್ಲ ಚೂರು ಚೂರು ತಂದು ಬಡಿಸ್ತಾರಲ್ಲ ಆ ಥರ ನಮಗೆ ಎಲ್ಲವೂ ಹಾಕ್ತಾರೆ ಹಸ್ತೋದಕ ಅಂತ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಪ್ರಕ್ರಾಂತೆ ಪುರುಷಯಜ್ಞ ಯಾವುದು ಆಯುರ್ಯಜ್ಞ ಪ್ರಕರಣದ ಕೊನೆ ಏನು ವಿಶೇಷಗಳನ್ನು ಇಲ್ಲಿ ಚೂರನ್ನು ಹೇಳ್ತಾ ಇದ್ದಾರೆ. ಈ ಒಂದು ಯಜ್ಞ ಬದುಕೇ ದೊಡ್ಡ ಯಜ್ಞ, ಈ ಬದುಕೆಂಬ ಯಜ್ಞದಲ್ಲಿ ಹಸಿವೆ ಬಾಯಾರಿಕೆ ಆದ ಮೇಲೆ ಹುಟ್ಟು ಸಾವು ನಾನಾ ರೀತಿಯಾಗಿರತಕ್ಕಂಥ ಆದಿ ವ್ಯಾಧಿಗಳು ಇದರಿಂದ ಬರತಕ್ಕಂಥ ಕಷ್ಟ ಅವಸ್ಥ ಅದು ದೀಕ್ಷಾ. ಅದಕ್ಕೆ ಯಾರ ಅಭಿಮಾನಿನಿ? ಶತರೂಪಾ ದೇವಿ ಅಭಿಮಾನಿನಿ. ಸ್ವಲ್ಪ ಗಟ್ಟಿಯಾಗಿ ಹೇಳಿ. ಅಲ್ಲ ನಾನು ಹೇಳಿದ್ದಕ್ಕೆ ಹೇಳಿದ್ರೋ ನಿಮ್ಗೆ ಗೊತ್ತು. ನಂತರ ಹಸಿವೆ ಬಾಯಾರಿಕೆ ಮೊದಲಾದಂಥ ಸುಖ ಏನು ಬರುತ್ತಲ್ಲ ಅದು ಈ ಜೀವನದಲ್ಲಿ ಉಪಸದಗಳು. ಇನ್ನ ಹಾಸ ತಾಂಬೂಲಾದಿ ಭಕ್ಷಣ ಮೈಥುನ ಇವೆಲ್ಲವೂ ಕೂಡ ಹಾಸ ತಾಂಬೂಲಾದಿ ಭಕ್ಷಣ ಮೈಥುನಾದಿಗಳು ಸ್ತೋತ್ರ ಹೌದಲ್ವಾ. ಶಸ್ತ್ರ ಯಾವುದು? ಸಾಮಗಾನ ಯಾವುದು? ನಮ್ಮ ಜೀವನದಲ್ಲಿ ಹಾಸ ತಾಂಬೂಲಾದಿ ಭಕ್ಷಣ ಮೈಥುನಾದಿಗಳು, ಹಾಗೆ ಶಸ್ತ್ರಮಂತ್ರ ಯಾವುದು ನಮ್ಮ ಜೀವನದಲ್ಲಿ? ತನುಭೇದ, ನಾವು ಸತ್ತು ಹೋಗೋದು, ಶವಹೃತಿ ಶವವನ್ನು ಹೊತ್ತುಕೊಂಡು ಹೋಗೋದು, ಶವದಾಹನ ಇವೆಲ್ಲವೂ ಕೂಡ ಶಸ್ತ್ರಮಂತ್ರ ಅಂತ ಹೇಳ್ತಾ ಇದೆ. ನಂತರ ದಕ್ಷಿಣ ಅಂದ್ರೆ ಯಾವುದು? ಕಾಯಕ್ಲೇಶ ವೇದಾಭ್ಯಾಸಾದಿ ರೂಪ ಚಿಂತನಾದಿ ರೂಪ ತಪಸ್ಸು ವಿದ್ಯಾದಾನ ಅನ್ನಾದಿದಾನ ಮನೋಕಾಯ ವಾಕ್ಕಾಯಕರಣ ಅವೆಲ್ಲ ಒಂದೇ ಥರ ಇರೋದು ಆರ್ಜವ. ಆದ ಮೇಲೆ ನಿಷ್ಠುರ ಭಾಷಣೆ ಇಲ್ಲದೆ ಒಬ್ಬರಿಗೆ ತೊಂದರೆ ಕೊಡದಿರುವುದು ಅಹಿಂಸಾ ಸತ್ಯವಾಕ್ಯತ್ವ ಇವೆಲ್ಲವೂ ದಕ್ಷಿಣ. ಇದಕ್ಕೆ ಯಾರ ಅಭಿಮಾನಿ? ಸ್ವಯಂಭವ ಮನುಗಳು ಅಭಿಮಾನಿಗಳು. ಸ್ವಲ್ಪ ಸ್ವಲ್ಪ ಮಧ್ಯೆ ಮಧ್ಯೆ ಚಿಂತನೆ ಬಿಟ್ಟು ಹೋಗ್ತಾ ಇದ್ದಂಗದೆ, ಚೆನ್ನಾಗಿ ಮಾಡಬೇಕು ಸರಿಯಮ್ಮ. ಇಷ್ಟಿತಿ ಶ್ರೀ ವಿಷ್ಣುತೀರ್ಥ ವಿರಚಿತೆ ಷೋಡಶೀಯೇ ತತ್ವ ಕಾರ್ಯಾಖ್ಯಂ ದಶಮಂ ಪ್ರಕರಣ, ಹತ್ತನೆಯ ಪ್ರಕರಣವನ್ನು ಪೂರ್ಣಗೊಳಿಸಿದರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಎಷ್ಟನೆಯ ಪ್ರಕರಣ ಆಯಿತು? ಹತ್ತು ಪ್ರಕರಣ ಮುಗಿಯಿತು. ಇನ್ನು ಆರು ಪ್ರಕರಣ ಇವೆ. ಆರು ಪ್ರಕರಣ ಬೇಗ ಓಡುತ್ತೆ. ಯಾವಾಗ ಮುಗಿಸ್ತಾರೋ ಏನೋ ಆಚಾರು. ಇನ್ನ ಷೋಡಶಿ ಮುಗಿಸ್ತಾನೇ ಇಲ್ಲ. ಹೌದಾ, ಸರಿ. ಷೋಡಶಿ ಎಷ್ಟು ಸಲ ಕೇಳಬೇಕು? ಹದಿನಾರು ಸಲ ಕೇಳಬೇಕು. ಹದಿನಾರು ಸಲ ಚೆನ್ನಾಗಿ ಕೇಳಿ 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 ತಲೆಯಲ್ಲಿ ಹಾಗೇ ಉಳಿಯಬೇಕು. ಚೆನ್ನಾಗಿ ಕೇಳಬೇಕು, ಬರೇ ಕೇಳೋದಲ್ಲ, ಮನೆಗೆ ಹೋಗಿ ಅನುಸಂಧಾನ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಎಂಬಲ್ಲಿಗೆ ಶ್ರೀಕೃಷ್ಣ ಪ್ರಣಮಸ್ತೆ.